ಅಧ್ಯಯನ ಮಾಡಿದ ಫಲ ಬರುತ್ತೆ. ನಿಯತ ಅಧ್ಯಯನ ಮಾಡತಕ್ಕಂಥದ್ದು ಅಥವಾ ನೀವು ಯಾರ್ಯಾರು ವೇದಾಧ್ಯಯನ ಮಾಡ್ತಾ ಇದ್ದಾರೆ ಆ ವೇದಾಧ್ಯಯನ ಮಾಡುವಾಗ ಈ ಅನುಸಂಧಾನ ಮಾಡಿದರೆ ಸಾಕು, ನಿಮಗೆ ಫಲ ಸಿಗುತ್ತೆ. ಏನೇನು ಹೇಳ್ತಾ ಇದ್ದಾರೆ? ಓಂಕಾರದ 8 ಭಾಗಗಳು. ಓಂಕಾರದಲ್ಲಿ 8 ಭಾಗಗಳು: ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ 8 ಭಾಗಗಳಾದರೆ ಅದರಲ್ಲಿ ಒಂದೊಂದಕ್ಕೆ ಭಗವದ್ ರೂಪಗಳು ನಿಂತಿವೆ. ಅಕಾರದಲ್ಲಿ ಯಾರು ಅಂದರೆ ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ಈ ರೂಪಗಳಲ್ಲದೆ ಬೇರೆ ರೂಪಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅಕಾರದಲ್ಲಿ ವಿಶ್ವ ಕೃಷ್ಣ, ಅಕಾರದಲ್ಲಿ ಬೇಡ ಬೇಡ, ನಿಮಗೆಷ್ಟು ಬರೆಸಿದೆ ಅಷ್ಟೇ ಸಾಕು, ಕೇಳಿ ಸಾಕು. ಅಕಾರದಲ್ಲಿ ವಿಶ್ವ ಕೃಷ್ಣ, ಉಕಾರದಲ್ಲಿ ತೈಜಸ ರಾಮ, ಮಕಾರದಲ್ಲಿ ಪ್ರಾಜ್ಞ ನೃಸಿಂಹ, ನಾದದಲ್ಲಿ ತುರಿಯ ವರಾಹ, ಬಿಂದು ಅಂತ ಬರ್ತಾ ಇದೆ. ಅಂದರೆ ಅಕಾರ ಉಕಾರ ಮಕಾರ ಆದ ಮೇಲೆ ವರ್ಣ ಹಾಗೇ ಬರ್ತಾ ಇದ್ರೆ ಓಂಕಾರ ಅಂತ ಅದರಲ್ಲಿ ಬರತಕ್ಕಂಥ ಪ್ರಭೇದಗಳು. ಅದರಲ್ಲಿ ಬಿಂದುವಿನಲ್ಲಿ ಆತ್ಮ ವಿಷ್ಣು, ಘೋಷದಲ್ಲಿ ಅಂತರಾತ್ಮ ಪರಂಜ್ಯೋತಿ, ಶಾಂತದಲ್ಲಿ ಪರಮಾತ್ಮ ಪರಬ್ರಹ್ಮ ಅಂತ, ಅತಿಶಾಂತದಲ್ಲಿ ಜ್ಞಾನಾತ್ಮ ವಾಸುದೇವ ಅಂತ ಇಷ್ಟು ರೂಪಗಳಿವೆ. ಓಂಕಾರದಲ್ಲಿ ಅಥವಾ ನೀವು ಹೇಳಬೇಕಾದ್ರೆ ಪ್ರಣವದಲ್ಲಿ ಗುಣಪೂರ್ಣನಾದ ನಾರಾಯಣ ಇದ್ದಾನೆ. ಓಂಕಾರದಿಂದ ಹೊರಟು ಬಂದದ್ದು ಯಾವುದ್ಯಾವ ಹುಟ್ಟಿ ಬಂದದ್ದು ಅಂದರೆ ಅಕಾರಾದಿ 50 ವರ್ಣಗಳು, ಆ ಮೊದಲುಕೊಂಡು ಕ್ಷ ಪರ್ಯಂತ. ನಂತರ ನಾರಾಯಣ ಅಷ್ಟಾಕ್ಷರ ಮಂತ್ರವು ಓಂಕಾರದಿಂದಲೇ ಹೊರಬಂದದ್ದು. 3 ವ್ಯಾಕೃತಿಗಳು ಓಂಕಾರದಿಂದಲೇ ಹೊರಬಂದಿದೆ. ನಂತರ ಅಕಾರಾದಿ 50 ಮೂರ್ತಿಗಳ 50 ವರ್ಣಗಳಲ್ಲಿ ಅಜಾದಿ 50 ಮೂರ್ತಿಗಳು ನಿಂತಿವೆ. ಅಜ, ಆನಂದ, ಇಂದ್ರ, ಈಶಾನ, ನೃಸಿಂಹ ಅಂತ ಕೊನೆವರೆಗೆ. ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿ 8 ವರ್ಣಗಳು, ಅದು ಹೇಳೋದೇ ಅಷ್ಟ ಅಕ್ಷರ ಮಂತ್ರ, 8 ವರ್ಣಗಳಿವೆ. ಆ 8 ವರ್ಣಗಳಲ್ಲಿ ಯಾವುದ್ಯಾವುದು ಅಂದರೆ ವಿಶ್ವ, ತೈಜಸ, ಪ್ರಾಜ್ಞೆ ಮೊದಲಾದ 8 ರೂಪಗಳು ನಿಂತು. ಇನ್ನು 3 ವ್ಯಾಕೃತಿಗಳಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ರೂಪಗಳು ನಿಂತಿವೆ. ಇಲ್ಲಿ ಒಂದು ಕಡೆ ಅನಿರುದ್ಧ, ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತಾರೆ, ಇನ್ನೊಂದು ಕಡೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅಂತಾರೆ. ಇದು ಯಾವ ಕ್ರಮ ಅಂದರೆ ದೇವರು ಹೇಗೆ ನಿಂತಿದ್ದಾನೋ ಅದೇ ಕ್ರಮ. ನಮಗನುಕೂಲವಾದ ಕ್ರಮದಲ್ಲಿ ದೇವರಿಲ್ಲ, ದೇವರ ಅನುಕೂಲವಾದ ಕ್ರಮದಲ್ಲಿ ನಾವು ಚಿಂತನೆ ಮಾಡಬೇಕು. ಇಲ್ಲಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮೂರ್ತಿಗಳು ನಿಂತಿವೆ. ಇನ್ನು ಓಂಕಾರದಿಂದ ಹೊರಬಂದಂಥ ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ ಹೊರಬಂದದ್ದು ಯಾವುದು? ಓಂಕಾರ. ಓಂಕಾರದಿಂದ ಹೊರಬಂದದ್ದು ನಾರಾಯಣ ಅಷ್ಟಾಕ್ಷರ ಮಂತ್ರ. ಅಷ್ಟಾಕ್ಷರ ಮಂತ್ರದಿಂದ ಹೊರಬಂದದ್ದು ಯಾವುದು ಅಂದರೆ ವಾಸುದೇವ ದ್ವಾದಶಾಕ್ಷರ ಮಂತ್ರ. ಈ ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿ 12 ಅಕ್ಷರಗಳಿವೆ. ಆ 12 ಅಕ್ಷರಗಳಲ್ಲಿ ಯಾವ ರೂಪಗಳಿರುತ್ತೆ ಅಂದರೆ ಕೇಶವ ಮೊದಲುಕೊಂಡು ದಾಮೋದರ ಪರ್ಯಂತ 24 12 ನಿಂತಿರುತ್ತೆ. ಹಾಗೆ ವಾಸುದೇವ ಮಂತ್ರದಲ್ಲಿ 4 ಪದಗಳು, 4 ಪದಗಳಲ್ಲಿ ವಿಶೇಷವಾಗಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳು ನಿಂತಿವೆ. ನಂತರ ಓಂಕಾರದಿಂದ ಹೊರಬಂದದ್ದು 3 ವ್ಯಾಕೃತಿಗಳಾದರೆ 3 ವ್ಯಾಕೃತಿಗಳಿಂದ ಹೊರಬಂದದ್ದು ಗಾಯತ್ರಿ, 3 ಪಾದಗಳಿರುವಂತಹ ಗಾಯತ್ರಿ. ಗಾಯತ್ರಿಯಲ್ಲಿ 3 ಪಾದಗಳಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಗಳು. ಇಡೀ ಗಾಯತ್ರಿಯಲ್ಲಿ 24 ಅಕ್ಷರಗಳಲ್ಲಿ 24 ಕೇಶವಾದಿ ರೂಪಗಳು ನಿಂತಿವೆ. ನಂತರ ಗಾಯತ್ರಿಯಿಂದ ಪುರುಷ ಸೂಕ್ತ ಹೊರಬಂತು, 3 ವರ್ಗಗಳಿಂದ ಕೂಡಿದ ಪುರುಷ ಸೂಕ್ತಗಳು ಹೊರಬಂತು. ಅಲ್ಲಿ 3 ವರ್ಗಗಳಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣರಿರ್ತಾರೆ, ಇಡೀ ಮಂತ್ರದಲ್ಲಿ ನಾರಾಯಣ ಇರ್ತಾನೆ. ಪುರುಷ ಸೂಕ್ತದಿಂದ ಹೊರಬಂದದ್ದು 4 ವೇದಗಳು. ಇಡೀ ಎಲ್ಲ ವೇದಗಳಲ್ಲಿರುವ ಭಗವದ್ ರೂಪ ಯಾವುದು? ಅಂದರೆ ನಾರಾಯಣ ರೂಪ. ಋಗ್ವೇದದಲ್ಲಿ ವಾಸುದೇವ, ಯಜುರ್ವೇದದಲ್ಲಿ ಸಂಕರ್ಷಣ, ಸಾಮವೇದದಲ್ಲಿ ಪ್ರದ್ಯುಮ್ನ, ಅಥರ್ವ ವೇದದಲ್ಲಿ ಅನಿರುದ್ಧ. ಇತಿಹಾಸ ಪುರಾಣಗಳಲ್ಲೆಲ್ಲ ಅನಿರುದ್ಧ ರೂಪಗಳಿವೆ. ಅಷ್ಟ ಅಂದರೆ ಪುರಾಣಕ್ಕೆ ಬರ್ತೀರ, ಭಾರತ ನಡೀತಾ ಇದೆ, ಪ್ರವಚನ ಅಪ್ಲೈ ಮಾಡೋದು ಹೇಗೆ? ಭಾರತ ನಡೀತಾ ಇದೆ, ನಡೀತಾ ಇದ್ರೆ ಇಷ್ಟು ಚಿಂತನೆ. ಅನಿರುದ್ಧನ ಕುರಿತಾಗಿ ಹೇಳತಾ ಇದ್ದಾರೆ. ಇಡೀ ಏನು ಭಾರತ ಹೊರಟಿದೆ, ಭಾರತಕ್ಕೆ ನಿಯಾಮಕ ರೂಪ ಅನಿರುದ್ಧ. ಅನಿರುದ್ಧನ ಕುರಿತು ಹೇಳತಕ್ಕಂಥದ್ದೇ ಭಾರತ. ಇತಿಹಾಸ ಪುರಾಣಗಳು ಎಲ್ಲವೂ ಅಷ್ಟೆ. ಯಾರಾದರೂ ಋಗ್ವೇದ ಪಾರಾಯಣ ಮಾಡುತ್ತಾ ಇದ್ರು, ನಿಮಗೆ ಗೊತ್ತಿಲ್ಲ ಋಗ್ವೇದ ಬರಲ್ಲ ಬೇಡ ಹೇಳಿದರು, ಋಕ್ ಸಂಹಿತ ಪಾರಾಯಣ ಮಾಡುತ್ತಾ ಇದ್ದಾರೆ ಅಂತ ಹೇಳಿದರಪ್ಪ ಹೇಳಿದರೆ ನಿಮ್ಮ ಪಾಡಿಗೆ ನೀವು ಅಂದುಕೊಳ್ಳಬಹುದಲ್ಲ. ಅಲ್ಲಿ ವಾಸುದೇವನ ಸ್ತೋತ್ರ ಆಗ್ತಾ ಇದೆ. ಪ್ರತಿಯೊಂದು ಋಕ್ಕಿನಲ್ಲಿ ಪ್ರತಿಯೊಂದು ಅಕ್ಷರವು ವಾಸುದೇವನನ್ನ ಹೊಗಳತಾ ಇದೆ. ಆ ಮೂರ್ತಿಗೆ ನಮಸ್ಕಾರ ಮಾಡಿ ಹೋಗಬಹುದಲ್ಲ, ಇಷ್ಟಾದರೂ ಮಾಡಬಹುದಲ್ಲ. ಅವರು ಏನೇನು ಪಾರಾಯಣ ಮಾಡುತ್ತಾ ಇದ್ದಾರೆ? ಋಗ್ವೇದ ಪಾರಾಯಣ ಮಾಡುತ್ತಾರೆ. ಮಾಡುವ ಕಾಲಕ್ಕೆ ಒಂದೊಂದು ವರ್ಣ ಉಚ್ಚಾರ ಮಾಡುತ್ತಾರೆ. ಸ್ವರ, ವರ್ಣ, ಶಬ್ದ, ವಾಕ್ಯ, ಹೌದಾ, ವರ್ಗಗಳು, ರೊಕ್ಕು ಎಲ್ಲ ಉಚ್ಚಾರ ಮಾಡ್ತಾರಲ್ಲ, ಅಲ್ಲಲ್ಲಿ ಭಗವದ್ ರೂಪಗಳು ಹೊರಟು ಬರ್ತಾ ಇರುತ್ತೆ. ಒಂದು ಅಕ್ಷರ ಉಚ್ಚಾರ ಮಾಡಿದರೆ ಭಗವದ್ ರೂಪ, ಒಂದು ಶಬ್ದ ಉಚ್ಚಾರ ಮಾಡಿದರೆ ತಕ್ಕಂಥ ಭಗವದ್ ರೂಪ, ಹಾಗೆ ಒಂದು ವಾಕ್ಯ ಉಚ್ಚಾರ ಮಾಡಿದರೆ ಅಲ್ಲಿ ಭಗವದ್ ರೂಪ, ಹಾಗೆ ಒಂದು ರೊಕ್ಕು ಪೂರ್ಣವಾಗಿ ಉಚ್ಚಾರ ಮಾಡಿದರೆ ಅಲ್ಲಿ ಭಗವದ್ ರೂಪ, ನಂತರ ಇಡೀ ವರ್ಗವನ್ನು ಉಚ್ಚಾರ ಮಾಡಿದರೆ ಅದೊಂದು ಭಗವದ್ ರೂಪ. ಈ ಥರ ಅನೇಕ ಭಗವದ್ ರೂಪಗಳು ಪುಂಖಾನುಪುಂಖವಾಗಿ ಹುಟ್ಟಿ ಬರ್ತಾ ಇರುತ್ತೆ. ನಾವು ಕೃಷ್ಣಾರ್ಪಣ ಅಂದರು ಅನ್ನದಿದ್ದರು, ಪಾರಾಯಣ ಮಾಡುವವರು ಕೃಷ್ಣಾರ್ಪಣ ಅಂದರು ಅನ್ನದಿದ್ದರು, ಒಳಗಿರುವ ಪಾರಾಯಣ ಮಾಡಿಸ್ತಾ ಇರುವ ದೇವತೆಗಳಿರ್ತಾರಲ್ಲ, ಅವರು ಪಾರಾಯಣ ಮಾಡಿಸಿದ್ದನ್ನ ಸ್ವಾಮಿ ನಿನ್ನ ಪೂಜಾ ಅಂತ ಕೃಷ್ಣಾರ್ಪಣ ಬಿಟ್ಟೇ ಹೋಗ್ತಾರೆ. ನಾವು ಕೃಷ್ಣಾರ್ಪಣ ಅಂದುವ, ನಾವು ಪಾರಾಯಣ ಮಾಡಲಿಲ್ಲ, ಅವರು ಮಾಡುತ್ತಾ ಇದ್ದಾರೆ. ಏನಂದುವ ನಾವು? ಸ್ವಾಮಿ ಅವರು ಮಾಡುತ್ತಾ ಇರೋದೆಲ್ಲ ನಿನ್ನ ಪೂಜೆ ಆಗಿದೆ ಅಂತ ಚಿಂತನೆ ಮಾಡಿದ್ವು. ಚಿಂತನೆ ಕೃಷ್ಣಾರ್ಪಣ ಬಿಡೋಣ, ಅವರು ಮಾಡಿದ ಪಾರಾಯಣ ಕೃಷ್ಣಾರ್ಪಣ ಬಿಡೋದು ಬೇಡ, ಅವರು ಬಿಡ್ತಾರೆ. ಅವರು ಮಾಡಿದ ಪಾರಾಯಣದಲ್ಲಿ ಭಗವದ್ ರೂಪಗಳು ಬಂದು ದೇವರಿಗೆ ಸೇರತಾ ಇದೆ ಅಂತ ಚಿಂತನೆ ಮಾಡಿ ಆ ಚಿಂತನೆಯನ್ನ ಕೃಷ್ಣನೇ ನಗರ್ಪಿತ ಅಂದರೆ ಸಾಕು. ಅಲ್ಲಿ ಒಂದು ಭಗವದ್ ರೂಪಗಳಿಗೆ ನೆನೆಸಿ ನಮಸ್ಕಾರ ಮಾಡಿದರೆ ಸಾಕು. ಇದು ಎಲ್ಲ ಕಡೆ ಕೂಡ ಅಷ್ಟೆ. ಇಲ್ಲಿ ರಾಯರ ಹತ್ರ ಹೋಗ್ತೀರಾ, ದೇವರ ಹತ್ರ ಎಲ್ಲೋ ಹೋಗ್ತೀರಾ, ಪಂಚಾಮೃತ ನಡೀತಾ ಇರುತ್ತೆ. ಪಂಚಾಮೃತ ನಡೆಯೋ ಕಾಲಕ್ಕೆ ನಾವು ಕೊಡಲಿಲ್ಲ ಹಾಲು ಮೊಸರು ಯಾವುದು, ಪಂಚಾಮೃತ ಕೃಷ್ಣಾರ್ಪಣ ಬಿಡುವ ಅಧಿಕಾರ ನಮಗಿಲ್ಲ. ಮಾಡಿದ್ದ ಆಚಾರ ಮಾಡಿಸಿದ್ದು ಬೇರೆಯವರು, ಮತ್ತು ನಮ್ದೇನು? ಅಲ್ಲಿ ಹಾಲಿನಲ್ಲಿ ಭಗವದ್ ರೂಪಗಳು ಚಿಂತನೆ ಮಾಡಬಹುದಾ? ಕ್ಷೀರಗತ ರಸರೂಪಗಳು 354 ಆಚಾರರು ಹಾಕ್ತಾ ಇದ್ರೆ ಆ ರೂಪಗಳೆಲ್ಲ ಪ್ರತಿಮಾದೊಳಗಿರುವ ದೇವರಲ್ಲಿ ಸೇರತಾ ಇವೆ. ಚಾರು ಭೃತಗತ ರೂಪಗಳು 29, ಸಾರ ಗುಣದೊಳಗೆ 5101 ಸ್ವರೂಪ ಹಣ್ಣು ಹಾಕ್ತಾರೆ. 2062 ರೂಪ ಫಲಗಳಲ್ಲಿ ಚಿಂತನೆ ಮಾಡಿ ಸ್ವಾಮಿ ನಿನ್ನ ರೂಪಗಳು ನಿನಗೆ ಸೇರತಾ ಇವೆ ಅಂತ ಚಿಂತನೆ ಮಾಡಿ ಚಿಂತನೆ ಕೃಷ್ಣಾರ್ಪಣೆ ಬಿಡಿ. ಬಂದಿದ್ದೀರಾ ವಿದ್ಯಾಪೀಠಕ್ಕೆ, ಸಾವಿರಾರು ಜನ ಊಟ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ರೆ ಊಟ ಹಾಕಿದ್ದು ನೀವಲ್ಲ, ಯಾರು ಹಾಕಿಸಿದ್ದು? ಮಾಡಿದ್ದವರು, ಬಡಿಸಿದ್ದು ಬೇರೆ, ನೀವು ಸುಮ್ಮನೆ ಇದ್ದೀರಾ. ಆದರೆ ಅಲ್ಲಲ್ಲಿ ಆಗುವ ಊಟ, ಅಲ್ಲಲ್ಲಿರುವ ಭಗವಂತನಿಗೆ ಪೂಜಾ ಆಗ್ತಾ ಇದೆ, ನಿನ್ನ ಪೂಜೆ ಆಗ್ತಾ ಇದೆ ಹರಿಯೇ ಅಂತ ಚಿಂತನೆ ಮಾಡಿ ಆ ಚಿಂತನೆ ನಿನಗರ್ಪಿತ. ಆವಾಗ ಹರಟೆ ಹೊಡೆದು ಊಟ ಮಾಡಿದುದು ಕೂಡ ಯಜ್ಞ ಆಗಿಬಿಡುತ್ತೆ, ಅದರಲ್ಲಿ ಭಾಗ ನಿಮಗೆ ಬರುತ್ತೆ. ಚಿಂತನೆ ಮಾಡಿದ್ದಕ್ಕೆ ಚಿಂತನೆ ಸಮರ್ಪಣೆ ಮಾಡಿ. ನಂತರ ಇತಿಹಾಸ ಪುರಾಣಗಳಲ್ಲಿ, ವೇದಗಳಲ್ಲಿ, ಎಲ್ಲ ಕಡೆ ಕೂಡ ಒಂದೊಂದು ವರ್ಣ, ಅಕಾರ ಮೊದಲುಕೊಂಡು ಕ್ಷಕಾರ ಪರ್ಯಂತ ಒಂದೊಂದು ವರ್ಣಗಳು ಬಂದರೆ ಆ ರೂಪಗಳು ಹಾಗೆ ನಿಂತಿರುತ್ತೆ. ಹಾಗಲ್ಲದೆ ಒಟ್ಟು ಒಟ್ಟಾದ ರೂಪಗಳು ಬಂದರೆ ಹೇಗೆ? ವಿಷ್ಣುವೇ ನಮಃ. ವಿಷ್ಣು ಅಂದಾಗ ಷಕಾರ ನಕಾರ ಉಕಾರ, ಉಕಾರವೂ ಸೇರಿದೆ, ಷಣ ಉಷ್ಣು ಅಂತಾಯಿತು. ವಿಷ್ಣ ಅಂದಾಗ ಕೃಷ್ಣ ಅಂದಾಗ ಷಣ ಎರಡೇ ನಿಂತಿದೆ, ಅಲ್ಲಿ ಮೂರು ಬಂತು, ಎರಡು ಬಂತು. ಅಂತಹ ಕಾಲಕ್ಕೆ ಭಗವದ್ ರೂಪ ಯಾವುದಿರುತ್ತೆ ಅದನ್ನು ಚಿಂತನೆ ಮಾಡಿ ಎಂದು ಏನದು ಎಂದು ಹೇಳುತ್ತಾರೆ. ಶ ಎಂಬ ಮೊದಲಿನ ವರ್ಣ ಅರ್ಧ ಇರುತ್ತಲ್ಲ, ಆ ಅರ್ಧದಲ್ಲಿ ಯಾರ್ಯಾರ ರೂಪ ಇರುತ್ತೆ? ವರಾಹ, ವಾಸುದೇವ, ನಾರಾಯಣ. ನ ಅಂತ ನಂತರ ವರ್ಣದಲ್ಲಿ ಭಗವಂತನದ್ದು ವಾಮನ, ಸಂಕರ್ಷಣ, ನಾರಾಯಣ. ಸರಿ, ಹೇಗೆ ಚಿಂತನೆ ಮಾಡಬೇಕು? ಗೊತ್ತಾದರೆ ಸಾಕ, ಚಿಂತನೆ ಹೇಗೆ ಮಾಡಬೇಕು? ಅಲ್ಲ, ಶಾಣ ಎರಡು ಸೇರಿದಲ್ಲ, ಎರಡು ಸೇರಿ ಶಾಣ ಅಂತ, ಬರೀ ಶಾಣ ಅಂತಲ್ಲ, ಎಲ್ಲೆಲ್ಲಿ ಎರಡೆರಡು ಅಕ್ಷರಗಳು ಸೇರುತ್ತೋ ಅಲ್ಲೆಲ್ಲ ಈ ರೂಪಗಳಿರುತ್ತೆ. ಚಿಂತನೆ ಮಾಡುವ ಕ್ರಮ ಹೇಗೆ? ಸುಲಭವಾಗಿ ಅಂದರೆ, ಸ್ವಾಮಿ, ಈ ಜಗತ್ತಿನಲ್ಲಿ ಯಾರ್ಯಾರು ವೇದಗಳನ್ನು, ಇತಿಹಾಸ ಪುರಾಣಗಳನ್ನು ಪಾರಾಯಣ ಮಾಡುತ್ತಾ ಇದ್ದಾರೋ, ಮುಗಿತು. ಯಾರ್ಯಾರು ಮಾಡುತ್ತಾ ಇದ್ದಾರೋ ಅಲ್ಲಲ್ಲೆಲ್ಲ ಶಾಣ ಮೊದಲಾದ ಎರಡೆರಡು ಅಕ್ಷರಗಳು ಸೇರಿದ ಶಬ್ದಗಳು ಬರ್ತಾ ಇವೆ. ಅಲ್ಲಲ್ಲೆಲ್ಲ ಈ ಪಟ್ಟಿ ನೆನಪಿದ್ರೆ ಸರಿ, ಇಲ್ಲ ಮೊದಲನೇ ವರ್ಣದಲ್ಲೂ ನಿನ್ನ ರೂಪಗಳಿವೆ, ಎರಡನೇ ವರ್ಣದಲ್ಲೂ ನಿನ್ನ ರೂಪಗಳಿವೆ, ಮೂರು ಸೇರಿದ ಕಡೆ ನಿನ್ನ ರೂಪಗಳಿವೆ, ಹಾಗೆ ಅವರು ಉಚ್ಚಾರ ಮಾಡಿದ ಸಕಲ ವರ್ಣಗಳಲ್ಲೂ ನಿನ್ನ ರೂಪಗಳಿವೆ. ಈ ಪ್ರತ್ಯೇಕ ಪ್ರತ್ಯೇಕ ಎಲ್ಲೆಲ್ಲಿ ಎರಡೆರಡು ವರ್ಣಗಳು ಸೇರಿ ಬರುತ್ತೋ ಅಲ್ಲೆಲ್ಲ ಇಂಥ ರೂಪಗಳಿವೆ. ಆ ರೂಪಗಳೆಲ್ಲ ಹೊರಟು ಬರ್ತಾ ಇವೆ. ಆ ಹೊರಟು ಬಂದು ಉಚ್ಚಾರ ಮಾಡಿದ ಭಗವದ್ ರೂಪಗಳು ಎಲ್ಲಿ ಮೂರ್ತಿ ನಿಂತಿರುತ್ತೋ ಅಲ್ಲಿ ಹೋಗಿ ಸೇರುತ್ತಾ ಇವೆ. ಸೂರ್ಯಮಂಡಲಕ್ಕೆ ಸೇರಿ ಆ ಮೂರ್ತಿಗೆ ಸೇರುತ್ತೆ. ಸೇರಿ ನಂತರ ಪಾರಾಯಣ ಮಾಡಿದವರ ಹೃದಯಕ್ಕೆ ಸೇರುತ್ತೆ. ಇಷ್ಟು ಬರುವಾಗ ಇಷ್ಟು ಚಿಂತನೆ ಮಾಡಿ ಚಿಂತನೆಯನ್ನು ಕೃಷ್ಣಾರ್ಪಣೆ ಬಿಡಿ. ಎಲ್ಲಿ ಕೂಡ ಯಾರೋ ಏನೋ ಮಾಡ್ತಾ ಇದ್ರೆ ನೀವು ಕೃಷ್ಣಾರ್ಪಣೆ ಬಿಡಬೇಡಿ. ಯಾರೋ ಏನೋ ಮಾಡ್ತಾ ಇರ್ತಾರೆ, ನೀವು ಕೃಷ್ಣಾರ್ಪಣ ಅನ್ನಬೇಡಿ. ಎಷ್ಟರವರೆಗೆ ನಿಮ್ಮ ಅಧಿಕಾರ ಅಂದರೆ, ಅಲ್ಲಿ ದೇವರನ್ನು ಚಿಂತನೆ ಮಾಡಿ, ನಮಸ್ಕಾರ ಮಾಡಿ, ಆ ಚಿಂತನೆ ಮಾಡಿದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡುವವರೆಗೆ ನಿಮಗೆ ಅಧಿಕಾರ ಅಷ್ಟೇ. ಪದಾರ್ಥಗಳನ್ನಾಗಲಿ, ಅವರು ಮಾಡಿದ ಕರ್ಮಗಳನ್ನಾಗಲಿ, ಯಾಕೆ ಅವರಿಗೆ ಕರ್ಮ ಸಮರ್ಪಣೆ ಮಾಡುವ ಅಧಿಕಾರ ಇರುವಾಗ ನಾವು ಕರ್ಮ ಸಮರ್ಪಣೆ ಮಾಡಬಾರದು? ಯಾರದ್ದು ಮಾಡಬಹುದು? ದಾಸರಾಯರು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಏನು ತಿಳಿಸಿಕೊಡುತ್ತಾರೆ ಅಂದರೆ, ಕಾನನ ಗ್ರಾಮಸ್ಥ ಪ್ರಾಣಿಗಳು ಏನೇನು ಮಾಡುವ ಕರ್ಮಗಳು ಲಕ್ಷ್ಮೀನಿವಾಸನಿಗೆ ಅರ್ಪಿಸು. ಅನುಸಂಧಾನ ಪೂರ್ವಕದಿಂದ ಮತ್ತು ಪ್ರಶ್ನೆ ಬಂತು, ಆ ಪ್ರಾಣಿಗಳೆಲ್ಲ ಮಾಡಿದ್ದು ನಾವು ಅರ್ಪಣೆ ಮಾಡಬಹುದಾ? ಅಂದರೆ ಸಂದೇಹಿಸದೆ ದಿನ ದಿನದಿ ಯಾರದ್ದು ಅರ್ಪಣೆ ಮಾಡಬಹುದು? ನಾವು ಯಾರ್ಯಾರದ್ದು ಕರ್ಮಗಳು ಅರ್ಪಣೆ ಮಾಡಲಿಕ್ಕೆ ಸಾಧ್ಯ ಅಂದರೆ, ನಮ್ಮ ಮನೆಯಲ್ಲಿ ಗಂಡಸರಾದರೆ ಹೆಂಡತಿ ಮಕ್ಕಳದ್ದು, ಪರಿವಾರದವರದ್ದು ಅರ್ಪಣೆ ಮಾಡಲಿಕ್ಕೆ ಅಧಿಕಾರವಿದೆ. ರಾಯರೇ ತೋರಿಸಿಕೊಟ್ಟಿದ್ದಾರೆ ಪ್ರಾತಃ ಸಂಕಲ್ಪ ಗದ್ದದಲ್ಲಿ, ನನ್ನದು, ನನ್ನವರು ಮಾಡಿದ್ದು ಎಲ್ಲ ಕರ್ಮಗಳು ನಿನ್ನ ಪೂಜೆ ಆಗಲಿ ಹರಿಯೇ ಅಂತ ಹೇಳಿ ಕೊನೆಗೆ ಸರ್ವ ಸಮರ್ಪಣಾ ಗದ್ದದಲ್ಲಿ ಅವರು ಮಾಡಿದ್ದೆಲ್ಲ ನಿನ್ನ ಪೂಜೆ ಆಯಿತು ಹರಿಯೇ ಅಂತ ಕೃಷ್ಣಾರ್ಪಣೆ ಬಿಟ್ಟು. ಹಾಗೆ ಅದು ಯಾರು ಅವ್ರು ಮಾಡಿಕೊಳ್ಳಿಕ್ಕಲ್ಲ, ನಮಗೆ ಮಾಡಲಿಕ್ಕೆ ಕೊಟ್ಟಿದ್ದು. ಪ್ರಾತಃ ಸಂಕಲ್ಪ ಗದ್ಯ ರಾಯರು ತಾವು ಮಾಡಿಕೊಳ್ಳಿಕ್ಕಲ್ಲ, ನಮಗೆ ಮಾಡಲಿಕ್ಕೆ ಕೊಟ್ಟಿದ್ದು. ಪ್ರಾತಃ ಸಂಕಲ್ಪ ಗದ್ಯ ನಾವು ಹೇಳುವಾಗ ಅಂದರೆ ನಮ್ಮವರು ಮಾಡಿದ ಕರ್ಮಗಳು ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಸಾಕು. ಹಾಗಾದರೆ ಆ ನ್ಯಾಯದಿಂದ ದಾಸರು ಹೇಳುತ್ತಾರೆ, ಇಡೀ ಜಗತ್ತಿನಲ್ಲಿ ಯಾವ ಸಜ್ಜನರಿಗೆ ಸಂಕಲ್ಪದಿಂದ ದೇವರಿಗೆ ಕೃಷ್ಣಾರ್ಪಣೆ ಮಾಡುವ ಅಧಿಕಾರ ಅಂದರೆ ಅವರಿಗಿನ್ನ ಜ್ಞಾನ ಇಲ್ಲವೋ, ಅಂಥವರ ಕರ್ಮ ದೇವತೆಗಳೇ ಅರ್ಪಣೆ ಮಾಡ್ತಾ ಇರ್ತಾರೆ. ಪ್ರಾಣಿಗಳದ್ದು ನಾವು ಕೃಷ್ಣಾರ್ಪಣೆ ಅನ್ನಬಹುದು, ಮನುಷ್ಯರದ್ದು ಬಂದಾಗ ದೇವತೆಗಳೇ ಅರ್ಪಣೆ ಮಾಡ್ತಾ ಇರ್ತಾರೆ. ದೇವತೆಗಳು ಅರ್ಪಣೆ ಮಾಡುತ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿ ನಾವು ಆ ಚಿಂತನೆಯನ್ನು ಕೃಷ್ಣಾರ್ಪಣೆ ಬಿಡಬೇಕು. ವ್ಯತ್ಯಾಸ ಅರ್ಥ ಆಯಿತಾ? ಪ್ರಾಣಿಗಳು ಮಾಡಿದ್ದಾದರೆ ಅದು ನಮಗಿಂತ ಕಡಿಮೆ ವರ್ಗ, ಅದನ್ನು ಅರ್ಪಣೆ ಮಾಡಿ ಎಂದರು ಸಂದೇಹ ಪಡದೆ. ಪ್ರಾಣಿಗಳಲ್ಲದೆ ಮನುಷ್ಯರು ಮಾಡಿದ್ದಾದರೆ ದೇವತೆಗಳು ಅರ್ಪಣೆ ಮಾಡುತ್ತಾ ಇರ್ತಾರೆ, ದೇವತೆಗಳು ಈ ಕರ್ಮಗಳನ್ನು ಅರ್ಪಣೆ ಮಾಡಿದ್ದಾರೆ, ಮಾಡುತ್ತಾ ಇದ್ದಾರೆ, ಮಾಡುತ್ತಾರೆ. ಇಷ್ಟು ಚಿಂತನೆ ಮಾಡಿ ಚಿಂತನೆಯನ್ನು ಕೃಷ್ಣಾರ್ಪಣೆ ಬಿಡಿ, ಇದು ಸರಿ ಹೋಗುತ್ತೆ. ಆದರೆ ಮನುಷ್ಯರ ನಾನಾ ಪ್ರಾಣಿಗಳು ಕತ್ತೆ ಕೋಣೆ. ನಾವು ಕೃಷ್ಣಾರ್ಪಣೆ ಬಿಡಬೇಕಂತೆ. ಯಾಕೆ ಈ ಕರ್ಮ ಇನ್ನೊಬ್ಬರದ್ದು ಕೃಷ್ಣಾರ್ಪಣೆ ಯಾಕೆ ಬಿಡಬೇಕು ಅಂದರೆ, ನಾವು ನಾನಾ ಪ್ರಾಣಿಗಳಾಗಿದ್ದಾಗ ನಾವು ಮಾಡಿದ ಕರ್ಮಗಳನ್ನು ದೇವರಿಗೆ ಅರ್ಪಣೆ ಮಾಡಿಕೊಳ್ಳುವ ತಾಕತ್ತಿಲ್ಲದಿದ್ದಾಗ ದೊಡ್ಡವರು ನಮ್ಮ ಕರ್ಮ ಕೃಷ್ಣಾರ್ಪಣೆ ಬಿಟ್ಟಿದ್ದಕ್ಕೆ ನಮಗೆ ಈ ಜನ್ಮ ಬಂದಿದೆ. ದೊಡ್ಡವರು ಜ್ಞಾನಿಗಳೆಲ್ಲ ತಿಳ್ಕೊಂಡು ನಮ್ಮ ನಮ್ಮ ನಾನಾ ಯೋನಿಗಳಲ್ಲಿ ಹುಟ್ಟಿದ ನಮ್ಮ ಕರ್ಮಗಳನ್ನು ಅರ್ಪಣೆ ಮಾಡಿದ್ದಕ್ಕೆ ಆ ಪುಣ್ಯ ಪ್ರಭಾವದಿಂದ ನಮಗಿದು ಒಳ್ಳೆ ಜನ್ಮ ಬಂದಿದೆ. ನಾವು ಕೂಡ ನಾನಾ ಪ್ರಾಣಿಗಳಾಗಿ ಸಜ್ಜನರು ಬಂದಿರ್ತಾರೆ. ಅಲ್ಲೂ ಕೂಡ ಬ್ರಾಕೆಟ್ ಯಾವುದಿದೆ ಅರ್ಥ, ಇಡೀ ಭೂಮಂಡಲದಲ್ಲಿ ಯಾವ ಸಜ್ಜನರು ನಾನಾ ಪ್ರಾಣಿಗಳಾಗಿ ಹುಟ್ಟಿ ಬಂದಿದ್ದಾರೋ ಸಜ್ಜನರು ಮಾತ್ರ. ದುರ್ಜನರದ್ದು ಅರ್ಪಣೆ ಮಾಡುವ ತಂಟೆಗೆ ಹೋಗ್ಬೇಡಿ, ಅಧಿಕಾರ ಅಲ್ಲ, ತಂಟೆಗೆ ಹೋಗ್ಬೇಡಿ. ಯಾಕಂದ್ರೆ ರಿವರ್ಸ್ ಆಗಿ ಕೊಡುತ್ತೆ, ಅವರು ಬಲಿಷ್ಠರಾಗಿ ಬಿಡ್ತಾರೆ, ನಮ್ಮ ಮನೆಯಲ್ಲೇ ಬಂದು ಕೊಡ್ತಾರೆ. ಆದ್ದರಿಂದ ಯಾರು ಯಾರು ಸಜ್ಜನರು ಅರ್ಪಣೆ ಮಾಡಿಕೊಳ್ಳುವ ತಾಕತ್ತಿಲ್ಲವೋ ಅವರ ಕರ್ಮ ಪ್ರಾಣಿಗಳಾಗಿ ಹುಟ್ಟಿದವರದ್ದು ಕೃಷ್ಣ ಅರ್ಪಣ ಅಂತ ಬಿಡಿ, ಸಂಕೋಚ ಇಲ್ಲದೆ ಬಿಡಿ. ಹಾಗೆ ಮನುಷ್ಯರಾಗಿದ್ದರೂ ಕೂಡ ನಿಮ್ಮ ಸುತ್ತು ಇರತಕ್ಕಂಥವ್ರು ಯಾರು, ನಿಮ್ಮ ಮನೆ ವರ್ಗದವರು, ನಿಮ್ಮ ಆಡಳಿತಕ್ಕೆ ಒಳಗಾದವರು, ಅಭಿಮಾನಕ್ಕೆ ಒಳಗಾದವರು, ಅವರದ್ದು ಬಿಡಿ. ಕೃಷ್ಣಾರ್ಪಣೆ ಬಿಡ್ಲಿಕ್ಕೆ ಅಧಿಕಾರ ಇದೆ. ಇನ್ನು ಬೇರೆ ಯಾರಾದ್ರೂ ಇದ್ರೆ, ಬೇರೆ ಅಂದರೆ ಅರ್ಪಣೆ ಮಾಡಿಕೊಳ್ಳಿಕ್ಕೆ ಗೊತ್ತಿಲ್ಲದವರದ್ದು ಯಾರಾದರೂ ಇದ್ದರೆ ಅದನ್ನು ದೇವತೆಗಳು ಕೃಷ್ಣಾರ್ಪಣೆ ಬಿಡತಾ ಇದ್ದಾರೆ ಅಂತ ತಿಳಿದು ಸ್ವಾಮಿ ನಿನ್ನ ಪೂಜೆ ಆಗ್ತಿದೆ ಅಂತ ಚಿಂತನೆ ಮಾಡಿ ಆ ಚಿಂತನೆಯನ್ನು ದೇವರಿಗೆ ಅರ್ಪಣೆ ಮಾಡಿ. ಸರಿ, ಹಾಗಾದರೆ ಶಕಾರ ನಕಾರ ಮೊದಲಾದ ಎರಡೆರಡು ವರ್ಣಗಳು ಬಂದರೆ ಅಲ್ಲಿ ವಾಮನ ಸಂಕರ್ಷಣ ನಾರಾಯಣ, ಪೂರ್ವ ವರ್ಣದಲ್ಲಿ ವರಾಹ ವಾಸುದೇವ ನಾರಾಯಣ ಇರ್ತಾರೆ. ನಂತರ ಐದೈದು ಅರ್ಧ ನರನಾರಿ ರೂಪಗಳಿಂದ ಕೂಡಿದ ಗುಂಪುಗಳು ಕೂತಿರುತ್ತೆ. ಏನೇನು ಅಂದರೆ ಲಕ್ಷ್ಮೀ ನಾರಾಯಣಾತ್ಮಕಂ, ಎರಡು ಅರ್ಧ ವರ್ಣಗಳು ಬಂದರೆ ಲಕ್ಷ್ಮೀ ನಾರಾಯಣರು ನಿಂತಿರ್ತಾರೆ. ನಂತರ ವಾಯುದೇವರು ಸರ್ವ ದೇವತೆಗಳು ನಿಂತಿರ್ತಾರೆ, ಎಲ್ಲ ದೇವತೆಗಳು ಸಂಕರ್ಷಣ ನಿಂತಿರ್ತಾರೆ. ಹಾಗೆ ಸಂಕರ್ಷಣ ಬ್ರಹ್ಮ, ನಂತರ ಈ ರೀತಿಯಾಗಿ ಅರ್ಧ ನರನಾರಿ ರೂಪ ಪಂಚಕ ಐದು ನಿಂತಿರುತ್ತೆ. ಕೇಳಿ, ನಿಮಗೆ ಬರಿಸಿದ್ದು ಮಾತ್ರ ಚಿಂತನೆ ಮಾಡಿ, ನಿಮಗೆ ಬರಿಸಿದ್ದು ಓದ್ತೀರ? ಇಲ್ಲಿ ಕೊಡಿ, ನಾನೇ ಓದ್ಬಿಡ್ತೇನೆ. ಹೆಣ್ಣು ಮಕ್ಕಳು ಕೂಡ ಈ ಪ್ರಕರಣ ವೇದಾಧ್ಯಯನ ಪ್ರಕರಣ ಕನ್ನಡದಲ್ಲಿ ಎಷ್ಟುವರೆಗೆ ಚಿಂತನೆ ಮಾಡಬಹುದು ಎಂಬುದು ಬರೆಸಿದ್ದೇನೆ. ಅಷ್ಟು ಮಾಡಿದರೆ ಸಾಕು, ಮಿಕ್ಕದ್ದೆಲ್ಲ ಮಾಡೋದು ಬೇಡ. ಅಂದರೆ ವೇದಾಧ್ಯಯನ ಪ್ರಕರಣದ್ದು ಕನ್ನಡ ಅನುವಾದ ನಿಮಗಿರೋ ಆ ಪುಸ್ತಕಗಳಲ್ಲಿ ಕೊಟ್ಟಿದ್ದಾರೆ. ಗುರು ಗೋವಿಂದ ವಿಠಲ ದಾಸರು ಅವರು ಪ್ರಿಂಟ್ ಮಾಡಿದ ಪುಸ್ತಕದಲ್ಲಿ ಕನ್ನಡದಲ್ಲಿ ವೇದಾಧ್ಯಯನ ಪ್ರಕರಣ ಉಪನಯನ ಪ್ರಕರಣ ಎರಡದ್ದು ಕನ್ನಡ ಅನುವಾದ ಕೊಟ್ಟಿದ್ದಾರೆ. ಅದನ್ನು ಓದಬೇಡಿ, ಕೇಳಲಿಕ್ಕೆ ಅಧಿಕಾರ ಇದೆ. ಓದುವ ಕಾಲಕ್ಕೆ ಆ ವರ್ಣಗಳನ್ನು ವ್ಯಾಕೃತಿಗಳನ್ನು ಹೇಳುವ ಅಧಿಕಾರ ಹೆಂಗಸರಿಗಿಲ್ಲ, ಗಂಡಸರು ಹೇಳಬಹುದು. ವೇದಾಧ್ಯಯನ ಪ್ರಕರಣದಲ್ಲಿ ಇಷ್ಟು ಬರೆಸಿದ್ದು ಏನು, ಸಕಲ ವೇದಗಳಲ್ಲಿ ಇಷ್ಟು ಅಂದ್ಕೋಬಹುದಲ್ಲ, ಸಕಲ ವೇದಗಳಲ್ಲಿ ಇತಿಹಾಸ ಪುರಾಣಗಳಲ್ಲಿ ಏನು ಅವಗಳಿಗೆ ಹುಟ್ಟು ಕೊಟ್ಟು ಪುರುಷಸು ಅವರೇ ಹುಟ್ಟು ಕೊಟ್ಟು ಅಂತದಲ್ಲ, ಹುಟ್ಟು ಕೊಟ್ಟ ಅಂತ, ಹುಟ್ಟು ಕೊಟ್ಟ ಪುರುಷ ಸೂಕ್ತಗಳಲ್ಲಿ, ಪುರುಷ ಸೂಕ್ತದಲ್ಲಿ ಅದಕ್ಕೆ ಹುಟ್ಟು ಕೊಟ್ಟ, ಸರಿ ಮಾಡಿಕೊಳ್ಳಿ, ಹುಟ್ಟು ಕೊಟ್ಟ ಪುರುಷ ಸೂಕ್ತದಲ್ಲಿ ಅದಕ್ಕೆ ಹುಟ್ಟು ಕೊಟ್ಟ ಗಾಯತ್ರಿ ಮಂತ್ರದಲ್ಲಿ ಅದಕ್ಕೆ ಹುಟ್ಟು ಕೊಟ್ಟ ವ್ಯಾಹೃತಿ ಮಂತ್ರದಲ್ಲಿ ಅದಕ್ಕೆ ಪ್ರಣವದಲ್ಲಿ ಅಲ್ಲಿ ಇರುವ ಎಲ್ಲ ವರ್ಣ ಶಬ್ದ ವಾಕ್ಯಗಳಲ್ಲಿ ನಿನ್ನ ರೂಪವೇ ಸರ್ವತ್ರ ತುಂಬಿದೆ. ಸಕಲ ವೇದಗಳು ಸರ್ವ ಸೌವರ ಅಂತ ಬಿದ್ದಿದೆ, ಸರ್ವ ಶಬ್ದಗಳಿಂದ ನಿನ್ನನ್ನೇ ತಿಳಿಸುವುದರಿಂದ ನಿನ್ನ ನಾಮಗಳಾಗಿವೆ. ಎಲ್ಲ ವೇದಗಳು ನಿನ್ನ ನಾಮ ಹರಿಯೇ. ಸಕಲ ಲೌಕಿಕ ವೈದಿಕ ಶಬ್ದ ರಾಶಿಯು ನಿನ್ನನ್ನೇ ಸ್ತೋತ್ರ ಮಾಡುತ್ತಿವೆ. ಹೇ ಶ್ರೀಹರಿಯೇ, ವೇದಾದಿಗಳನ್ನು ಪಠಿಸುವಾಗ ಪ್ರಕರ ಪ್ರಕಟವಾಗುವ ನಿನ್ನ ರೂಪಗಳು ನಿನ್ನ ಪೂಜೆ ಎಂಬ ಚಿಂತನೆ ಅಂತ ಬರ್ಕೊಳ್ಳಿ. ಚಿಂತನೆ ಯಜ್ಞವಾಗಲಿ ಹರಿಯೇ. ಇಷ್ಟು ಚಿಂತನೆ ಮಾಡಿದರೆ ಸಾಕಂತೆ ನಿಮಗೆ. ಎಲ್ಲ ಪಾರಾಯಣ ಮಾಡಿದ ಫಲ ಅಂದರೆ ವೇದಗಳನ್ನು ಶ್ರವಣ ಮಾಡಿದ ಫಲ ನಮಗೆ ಚೂರು ಚೂರು ಭಗವಂತ ಕೊಡುತ್ತಾನೆ. ನಂತರ ಇಲ್ಲಿ ಹೇಳ್ತಾರೆ, ವೇದವನ್ನ ಹೇಳುವವರಲ್ಲಿ ಅನಿರುದ್ಧ ನಾಮಕ ಭಗವಂತ ಇರ್ತಾನೆ, ಹೇಳುವ ಕರ್ಮದಲ್ಲಿ ಅನಿರುದ್ಧನೇ ನಿಂತಿರ್ತಾನೆ. ಇನ್ನ ವಾಕ್ಯಗಳು ಪುರಾಣದಲ್ಲಿ ಎಲ್ಲ ಕಡೆ ವಾಕ್ಯಗಳು ಬರ್ತಾ ಇರುತ್ತೆ, ಆ ವಾಕ್ಯಗಳಲ್ಲೂ ಭಗವದ್ ರೂಪಗಳು ನಿಂತಿರುತ್ತೆ. ಯಾವ ವಾಕ್ಯಕ್ಕೆ ಓಂಕಾರ ಆದಿಯಲ್ಲಿರುತ್ತೋ ಆ ವಾಕ್ಯದಲ್ಲಿ ಪ್ರದ್ಯುಮ್ನ ಬಂದು ನಿಲ್ಲುತ್ತಾನೆ. ಇಡೀ ವಾಕ್ಯಕ್ಕೆ ನಿಯಾಮಕನಾಗಿ ಪ್ರದ್ಯುಮ್ನ ಇರ್ತಾನೆ. ಹಾಗೆ ಆ ಅಕಾರ ಸಹಿತವಾದ ವಾಕ್ಯ ಶುರುವಾಯಿತು, ಆ ಅಂತ ಶುರುವಾಗ್ತಾ ಇದೆ, ಅಲ್ಲಿ ವರಾಹ ನಿಂತಿರ್ತಾನೆ. ಪ್ರ ಅಂತ ಶುರುವಾದರೆ ಅಲ್ಲಿ ವಾಸುದೇವ, ಉತ್ ಅಂತ ವಾಕ್ಯ ಶುರುವಾದರೆ ಅಲ್ಲಿ ನಾರಾಯಣ, ಅತಿ ಅಂತ ಶುರುವಾದರೆ ಅಲ್ಲಿ ಅನಿರುದ್ಧ, ಉಪ ಅಂತ ಶುರುವಾದರೆ ವಾಕ್ಯ ನರಸಿಂಹ, ನೀ ಅಂತ ಇದ್ದರೆ ಅಲ್ಲಿ ಸಂಕರ್ಷಣ. ಅಲ್ಲ, ಇದು ನಾವೇನು ಮಾಡಬೇಕು ತಿಳ್ಕೊಂಡು, ಇಷ್ಟು ಇತಿಹಾಸ ಪುರಾಣಗಳಲ್ಲಿ, ನಂತರ ಏನೇನು ವೇದಗಳಲ್ಲಿ, ಈ ಆಯಾ ವರ್ಣಗಳಿಂದ ಏನು ಪ್ರಕಟ ಆಗುವಂತಹ ಎಲ್ಲ ವಾಕ್ಯಗಳಲ್ಲಿ ಆಯಾ ಭಗವದ್ ರೂಪಗಳು ನಿಂತಿವೆ ಅಂತ ಚಿಂತನೆ ಮಾಡಲಿಕ್ಕೆ ನಮಗೇನು ಅಡ್ಡಿ ಇಲ್ಲ. ಏನಂತ ಚಿಂತನೆ ಅಲ್ಲಿ ಹೇಳಿದ್ದೆ, ಸಕಲ ವೇದಗಳು ನಿನ್ನ ನಾಮವಾಗಿದೆ, ಆ ವೇದದಲ್ಲಿ ಒಂದೊಂದು ವರ್ಣದಿಂದ ಪ್ರಕಟ ಆಗುವಂತಹ ಒಂದೊಂದು ವಾಕ್ಯದಲ್ಲಿ ನಿನ್ನದೇ ಆದ ಪ್ರತ್ಯೇಕ ಪ್ರತ್ಯೇಕ ರೂಪಗಳು ನಿಂತಿವೆ, ಉಚ್ಚಾರ ಮಾಡುವಾಗ ಆ ರೂಪಗಳು ಪ್ರಕಟ ಆಗುತ್ತಾ ಇವೆ, ಆ ರೂಪಗಳೆಲ್ಲ ನಿನ್ನ ಪೂಜೆಯಾಗಿ ನೀನೇ ಸ್ವೀಕಾರ ಮಾಡುತ್ತಾ ಇದ್ದೀಯಾ, ಆ ಪೂಜೆ ನಿನಗರ್ಪಿತ ಹರಿಯೇ, ಆ ಚಿಂತನೆ ನಿನಗರ್ಪಿತ. ಈ ರೀತಿಯಲ್ಲಿ ವೇದದ ಪಾಠಗಳ ಕ್ರಮ ಹೇಗೆ, ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ ಅಂತ ಮೂರು ಪಾಠಗಳು. ಅದರಲ್ಲಿ ಸಂಹಿತಾ ಪಾಠ ಎಲ್ಲಿ ನಡೆಯುತ್ತೋ ಅಲ್ಲಿ ವರಾಹ ರೂಪದ ಸ್ತೋತ್ರ ಆಗ್ತಾ ಇರುತ್ತೆ, ಪದಪಾಠದಲ್ಲಿ ವಾಮನ ನಿಯಾಮಕ, ಕ್ರಮಪಾಠದಲ್ಲಿ ನರಸಿಂಹ ನಿಲ್ತಾನೆ. ಇಷ್ಟು ಹೇಳಿ ವೇದದಲ್ಲಿ ಎಲ್ಲ ಕಡೆ ಬರುವ ಸ್ವರ ವರ್ಣ ನಾನಾ ಶಬ್ದಗಳಲ್ಲಿ ಆಯಾ ವಾಚ್ಯವಾದ ಆಯಾ ಶಬ್ದಗಳು ಹೇಳುವ ಭಗವದ್ ರೂಪಗಳು ಸರ್ವತ್ರ ನಿಂತಿವೆ. ಒಟ್ಟಾರೆ ಒಂದು ಮಾತು ಹೇಳಬಹುದಾ, ಎಲ್ಲ ವೇದಗಳು, ವೇದದಲ್ಲಿರುವ ಶಬ್ದಗಳು, ಅಲ್ಲಿರುವ ಅಕ್ಷರಗಳು ದೇವರ ನಾಮಗಳು, ದೇವರ ಹೆಸರೇ ಆಗಿವೆ ಅಂತ ಒಂದು ಸಲ ನೆನೆಸಿದರೆ ಸಾಕಂತೆ, ರಾಶಿ ಪುಣ್ಯ ಬಂದು ಬಿಡುತ್ತೆ. ಇದು ಸುಲಭವಾಗಿ ಪುಣ್ಯ ಅದ್ಭುತವಾದ ಭಗವಂತನಿಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ ವಿಶೇಷವಾಗಿ ಸಂಪಾದನೆ ಮಾಡುವ ಕ್ರಮ. ಅಷ್ಟೇ ಅಲ್ಲ, ಇಡೀ ನಾಲ್ಕು ವೇದಗಳಲ್ಲಿ ಏನೇನು ಭಗವದ್ ರೂಪಗಳು ವರ್ಣಗಳಲ್ಲಿ ಇವೆ ಆ ಭಗವದ್ ರೂಪಗಳೆಲ್ಲ ನಮ್ಮ ಶರೀರದಲ್ಲಿ ನಿಂತಿವೆ. ಇತಿಹಾಸ ಪುರಾಣಗಳಲ್ಲಿ ಏನೇನು ಭಗವದ್ ರೂಪಗಳಿವೆ ಆ ರೂಪಗಳೆಲ್ಲ ನಮ್ಮ ಶರೀರದಲ್ಲಿ ನಿಂತಿವೆ. ನಾವು ಇತಿಹಾಸ ಪುರಾಣಗಳಲ್ಲಿ ಮತ್ತು ನಾಲ್ಕು ವೇದಗಳಲ್ಲಿ ಭಗವಂತನ ರೂಪಗಳೇ ವರ್ಣ ವರ್ಣದಲ್ಲಿ ನಿಂತಿದೆ ಅಂತ ಚಿಂತನೆ ಮಾಡಿ ಸ್ವಾಮಿ ನಿನಗೆ ನಮಸ್ಕಾರ ಅಂತ ಹೇಳಿದ ಕೂಡಲೇ ಆ ರೂಪಗಳು ಇಲ್ಲಿ ಸನ್ನಿಧಾನ ಜಾಸ್ತಿ ಮಾಡುತ್ತೆ. ನಮ್ಮ ಶರೀರದಲ್ಲಿ ಆ ರೂಪಗಳ ಸನ್ನಿಧಾನ ದಿನೇ ದಿನೇ ಜಾಸ್ತಿ ಆಗ್ತಾ ಬರುತ್ತೆ. ಅವಾಗೇನಾಗುತ್ತೆ ಅಂದರೆ ನಮಗೆ ಕೇಳಿದ್ದು ಚೂರು ಅರ್ಥ ಆಗುತ್ತೆ, ಬಿಟ್ಟು ಹೋಗ್ತಾ ಇರುತ್ತೆ, ಅರ್ಥ ಆಗದೇ ಇರುವುದೇ ಜಾಸ್ತಿ. ಅರ್ಥ ಆದ ಮೇಲೆ ಆ ಚೂರು ಅರ್ಥ ಆದದ್ದರಲ್ಲಿ ಹಾರಿ ಹೋಗುವುದೇ ಜಾಸ್ತಿ. ಇಲ್ಲಿ ಕೇಳಿದ್ದು ಮನೆಗೆ ಹೋಗುವವರೆಗೂ ಚೂರು ನಿಂತರೆ ಮನೆಗೆ ಹೋದ ಮೇಲೆ ಉಳಿಯುತ್ತೆ, ಅದು ಇಲ್ಲ ಅಂದರೆ ಮನೆಗೆ ಹೋದ ಮೇಲೆ ಚೂರು ಹಿಡಿದರೆ ಅದು ಇಲ್ಲ ಅದು ಹೋಗ್ಬಿಡುತ್ತೆ. ಹಾಗಲ್ಲದೆ ಕೇಳಿದ್ದು ಕೇಳಿದಂತೆ ಅರ್ಥ ಆಗಿ ನಮಗೆ ಗೊತ್ತಿಲ್ಲದೇನೆ ನೆನಪಿಗೆ ಬಂದು ಸದಾ ನೆನಪಿಗೆ ಬರಬೇಕಾ, ವರ್ಣಾಭಿಮಾನಿ ಭಗವದ್ ರೂಪಗಳ ಸ್ಮರಣೆ ಬೇಕು. ವರ್ಣಾಭಿಮಾನಿ ಭಗವದ್ ರೂಪಗಳು ನಮ್ಮ ಶರೀರ ತುಂಬೆ ಇವೆ, ಅವೆಲ್ಲ ಭಗವಂತನ ನಾಮದಿಂದ ಬಂದ ಭಗವದ್ ರೂಪಗಳು ಒಂದು ಚಿಂತನೆ ಮಾಡಿ ವೇದಗಳಲ್ಲಿ ಇತಿಹಾಸ ಪುರಾಣಾದಿಗಳಲ್ಲಿ ಸರ್ವತ್ರ ತುಂಬಿದ ಭಗವದ್ ರೂಪಗಳನ್ನು ಸದಾ ನಮಸ್ಕಾರ ಯಾರು ಮಾಡುತ್ತಾರೋ, ಆ ರೂಪಗಳೇ ನನ್ನ ಶರೀರದಲ್ಲಿ ತುಂಬಿವೆ ಅಂತ ಯಾರು ನಮಸ್ಕಾರ ಮಾಡುತ್ತಾರೋ ಅವರ ಶರೀರದಲ್ಲಿ ನಾನಾ ಇಂದ್ರಿಯಗಳಲ್ಲಿ ಧಾತುಗಳಲ್ಲಿ ನಿಂತ ಆ ಭಗವದ್ ರೂಪಗಳೇ ವಿಶೇಷ ಸನ್ನಿಧಾನ ಜಾಸ್ತಿ ಮಾಡುತ್ತಾ ಬರುತ್ತೆ. ಪ್ರತಿಮಾ ಮೊನ್ನೆವರೆಗೂ ಶಿಲ್ಪಿಯ ಕಾಲು ಕೆಳಗೆ ಬಿದ್ದಿತ್ತು, ಕಡಿತಾ ಇದ್ದ, ಶುದ್ಧಿ ಮಾಡಿ ಒಳಗಿಟ್ಟು ದೇವರನ್ನ ಆವಾಹನೆ ಮಾಡಿದ್ದಾಯಿತು. ನಿತ್ಯ ಅದರಲ್ಲಿ ದೇವರನ್ನ ಚಿಂತನೆ ಮಾಡಿ 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 ಪ್ರತಿಮೆಯಲ್ಲಿ ದೇವರ ಸನ್ನಿಧಾನ ಬೆಳೀತಾ ಬೆಳೀತಾ ಬರುತ್ತೆ, ಎಲ್ಲರ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಮತ್ತೆ ಈ ಪ್ರತಿಮೆ ಯಾರು ಮಾಡಿದ್ದಲ್ಲ, ಸ್ವಾಮಿ ಮಾಡಿದ್ದು, ಅವನು ಮಾಡಿದ ಪ್ರತಿಮಾ. ಮತ್ತೆ ಇಲ್ಲಿ ದೇವರನ್ನ ಯಾರು ಆವಾಹನೆ ಮಾಡಿದ್ದು, ಅವನೇ ಸ್ವಯಂ ಬಂದು ನಿಂತಿದ್ದಾನೆ, ಸ್ವಯಂ ವ್ಯಕ್ತ ಪ್ರತಿಮಾ ಇದು, ಅವನೇ ವ್ಯಕ್ತನಾದ, ನಾವೇನು ಕೊರದಿಲ್ಲ, ಅವನೇ ಬಂದ, ಅವನೇ ನಿಂತಿದ್ದಾನೆ. ಹೋಗಂದ್ರೂ ಹೋಗಲ್ಲ, ಅವನು ಹೋಗ್ಬೇಕಂದುಕೊಂಡಾಗ ಮಾತ್ರ ಹೋಗ್ತಾನೆ. ಇವಾಗ ಅನ್ನಿ ಬೇಕಾದ್ರೆ ಹೋಗು ಅಂದ್ರೆ ಹೋಗಲ್ಲ, ಅಲ್ಲೇ ಇರ್ತಾನೆ ಅಲ್ವಾ. ಅವನು ಬಂದಾಗ ಬರ್ತಾನೆ, ಅವನು ಇರು ಅಂದ್ರೆ ಇರಲ್ಲ, ಹೋಗು ಅಂದ್ರೆ ಹೋಗಲ್ಲ, ಯಾವಾಗೂ ನಿಂತಿರುತ್ತೆ ಭಗವತ್ ಸನ್ನಿಧಾನ. ಅವನ ಪ್ರಾರ್ಥನೆ ಮಾಡುತ್ತಾ ಇದ್ದರೆ ಹೇಗೆ ಪ್ರಾರ್ಥನೆ, ಅಲ್ಲಲ್ಲಿ 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 ನಿಂತ ಭಗವದ್ ರೂಪಗಳನ್ನ ಚಿಂತನೆ ಮಾಡುತ್ತಾ ಮಾಡುತ್ತಾ ಬಂದರೆ ಆ ರೂಪದ ಶಕ್ತಿ ಭಗವಂತ ಪ್ರಕಟ ಮಾಡ್ತಾ ಬರ್ತಾನೆ. ಅವಾಗ ಏನಾಗುತ್ತೆ, ನೀವು ಅಂದದ್ದಾಗುತ್ತೆ, ಅಂದದ್ದಾಗುತ್ತೆ, ಅಷ್ಟೇ ಸಿದ್ಧಿ ಬರ್ತಾ ಬರುತ್ತೆ, ನಿಮ್ಮಲ್ಲಿ ವಿಶೇಷ ಭಗವಂತನ ಜಾಗೃತಿ ಬರ್ತಾ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮಲ್ಲಿ ಭಗವಂತನ ಕುರಿತಾದ ಆಲೋಚನೆ ಸಾಧನೆ ಬೇರೆದೇ ಶುರು ಆಗ್ತಾ ಬರುತ್ತೆ. ಅದಕ್ಕಾಗಿ ದಾಸರಾಯರು ಕೂಡ 32 ಸಂಧಿಯಲ್ಲಿ ಪರಿಚಯ ಮಾಡಿಕೊಟ್ಟದ್ದೇನಯ್ಯ ಅಂದರೆ, ನಮ್ಮ ಶರೀರದಲ್ಲಿ ಯಾವ ಯಾವ ಭಗವದ್ ರೂಪಗಳು ಎಲ್ಲೆಲ್ಲಿ ನಿಂತಿವೆ ಅವುಗಳನ್ನು ಹೇಗೆ ಸ್ಮರಣೆ ಮಾಡಬೇಕು, ಒಂದೊಂದನ್ನು ಸ್ಮರಣೆ ಮಾಡುವಾಗ ಯಾವ ಯಾವ ಗುಣ ಚಿಂತನೆ ಮಾಡಬೇಕು ಅಂತ ಪ್ರತ್ಯೇಕ ಪ್ರತ್ಯೇಕ ಲಿಸ್ಟ್ ಮಾಡಿಕೊಟ್ಟಿದ್ದಾರೆ. ಹರಿಕಥಾಮೃತ ಸಾರ ಓದಬೇಕಾದ ರೀತಿಯೇ ಬೇರೆ. ಅದರಲ್ಲಿ ನಮ್ಮ ಶರೀರದಲ್ಲಿ ಯಾವ ಯಾವ ರೂಪಗಳನ್ನು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ ಮೊದಲು ಲಿಸ್ಟ್ ಆಗಬೇಕು. ಆಯಾ ರೂಪಗಳನ್ನು ಹೇಳುವಾಗ ಯಾವ ಯಾವ ಗುಣ, ಒಂದೊಂದು ರೂಪಕ್ಕೆ ಬೇರೆ ಬೇರೆ ಗುಣ ಹೇಳಿದ್ದಾರೆ, ಅದು ಲಿಸ್ಟ್ ಮಾಡಿಕೋಬೇಕು. ಆ ಲಿಸ್ಟ್ ಬಾಯ್ಪಾಠ ಆಗಬೇಕು. ಬಾಯ್ಪಾಠ ಆದ ಮೇಲೆ ಅದನ್ನು ನಿತ್ಯ ಆ ರೂಪಗಳನ್ನು ಮನಸ್ಸಿನಿಂದ ಒಳಗೆ ದೇವರನ್ನು ಅಲ್ಲಲ್ಲಿ ಅಲ್ಲಲ್ಲಿ ಚಿಂತನೆ ಮಾಡಿ ಮುಟ್ಟುತ್ತಾ ಭಗವಂತನ ಸದಾ ಸ್ಮರಣೆ 32 ಸಂಧಿಯಲ್ಲಿದ್ದು ಮುಟ್ಟಿ ಮುಗಿಸಿದರೆ ದೇವರು ನಿಮ್ಮ ಹಿಂದೆ ತಿರುಗ್ತಾ ಇರ್ತಾನೆ, ನೀವು ದೇವರ ಹಿಂದೆ ತಿರುಗೋದಲ್ಲ. ಆ ರೀತಿಯಲ್ಲಿ ಹರಿಕಥಾಮೃತ ಸಾರ ಅಧ್ಯಯನ ಆಗಬೇಕು, ಆ ರೀತಿಯಲ್ಲಿ ಪಾಠ ಆಗಬೇಕು, ಆ ರೀತಿಯಲ್ಲಿ ಅಧ್ಯಯನ ಚಿಂತನ ಮನಸ್ಸಲ್ಲಿ ಸ್ಥಾನ ಬರಬೇಕು. ಅದೇ ರೀತಿಯಲ್ಲಿ ಷೋಡಶಿಯನ್ನು ಕೊಡುತ್ತಾ ಇದ್ದಾರೆ ಎಂಬಲ್ಲಿಗೆ ವೇದಾಧ್ಯಯನ ಪ್ರಕರಣವನ್ನು ಪೂರ್ಣಗೊಳಿಸಿ ನಂತರ ಬರತಕ್ಕಂತಹ ಪ್ರಕರಣ ಭಿಕ್ಷಾಟನ ಪ್ರಕರಣ. ಚಿಕ್ಕದು ಚಿಕ್ಕ ಪ್ರಕರಣ, ಚೊಕ್ಕ ಪ್ರಕರಣ, ಬಹಳ ದೊಡ್ಡ ಪ್ರಕರಣ ಇದು. ಅವರ ಮಾತೇ ಹೇಳ್ತೇನೆ. ಅಸ್ಯ ಉಪಾಸನಸ್ಯ, ಈ ಉಪಾಸನೆ ಈ ಚಿಂತನೆ ದಿನಕ್ಕೆ ಒಮ್ಮೆ ಆದರೂ ಸ್ಮರಣೆ ಮಾಡಿದರೆ ಎಷ್ಟು ಫಲ ಬರುತ್ತೆ ಅಂದರೆ, ಪೃಥ್ವೀ ಮಂಡಲೇ, ಭೂಮಂಡಲದಲ್ಲಿ ಪ್ರಾಣಿಭಿ, ಎಲ್ಲ ಪ್ರಾಣಿಗಳು ಮಾಡಿದ ಎಷ್ಟು ಮಾಡಿದ ಅನವರತಂ ಕ್ರಿಯಮಾಣ ಪುಣ್ಯಫಲ, ಹಗಲು ರಾತ್ರಿ ಮಾಡುವಂತಹ ಪುಣ್ಯಫಲ, ಸ್ವಯೋಗ್ಯಂ ಸರ್ವಮಪಿ, ನಮಗೆಷ್ಟೆಷ್ಟು ಯೋಗ್ಯವೋ ಅದೆಲ್ಲವೂ ಅನಾಯಾಸೇನ ಪ್ರಾಪ್ಯತೆ. ಅರ್ಥ ಆಗಿಲ್ಲ, ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಾದರೆ ಇಡೀ ಇಂಡಿಯಾದಲ್ಲಿ ಎಷ್ಟು ಜನ ಇರ್ತಾರೆ ಭಾರತದಲ್ಲಿ? 120 ಜಾಸ್ತಿ ಆಗಿರ್ತಾರೆ, ಒಂದು ನಿಮಿಷಕ್ಕೆ ಜಾಸ್ತಿ ಆಗ್ತಾ ಇರ್ತಾರೆ. 130 ಇಟ್ಕೊಳ್ಳಿ, ಪರವಾಗಿಲ್ಲ, ಅದಕ್ಕೇನಂತ ಸರಿ 25 ಬಂದ್ರ ಸರಿ ಆಯಿತು. ನಮಗೆ ಅರ್ಥ ಆಗ್ಲಿಕ್ಕೆ ಎಷ್ಟಾದ್ರೆ ಏನಂತೆ, 125 crore. ಈಗ ನಾವು ಒಂದು ಕೆಲಸ ಮಾಡಿದ್ವಿ, ಏನಂತ, ಎಲ್ಲರದ್ದು ಏನೋ ಒಂದು ಕೆಲಸ, ಹೆಚ್ಚು ಕೆಲಸ ಇಲ್ಲ, ಚಿಕ್ಕ ಕೆಲಸ. ಕಂಪ್ಯೂಟರಲ್ಲಿ ಏನೋ ಒಂದು ಪ್ಯಾಕೇಜ್ ಇದೆ, ಅದರಲ್ಲಿ 120 ಜನರ ಅಡ್ರೆಸ್ಸು ಕೂತಿದೆ, 120 ಕೋಟಿ ಜನರ ಅಡ್ರೆಸ್ಸು, ಇಮೇಲ್ಸ್ ಎಲ್ಲ ಕೂತಿವೆ, ಅವ್ರದ್ದೆಲ್ಲ ಅಡ್ರೆಸ್ ಎಲ್ಲ ಇದೆ, ಅವ್ರದ್ದೇನೋ ಕೆಲಸ ಮಾಡಬೇಕು, ಅದು ಕೂಡ ಫೀಡ್ ಮಾಡಿಟ್ಟಿದ್ದಾರೆ. ಸುಮ್ಮನೆ ದಿನಾಗ ಒಂದ್ಸಲ ಸೆಂಡ್ ಅಂತ ಹೊಡೆದು ಬಿಟ್ರೆ ಆಯಿತು, ಅವ್ರದ್ದೆಲ್ಲ ಕೆಲಸ ಆಗೋಬಿಡುತ್ತೆ ಅಂದುಕೊಳ್ಳಿ, ಅಂಥದ್ದು ಯಾವುದಿಲ್ಲ ಅಂದುಕೊಳ್ಳಿ. ಆ ಕೆಲಸ ಮಾಡಿದ್ದಕ್ಕೆ ಅವರಿಗೆ ತುಂಬ ಲಾಭ ಬರ್ತಾ ಇದೆ. ನಾವು ಮನೆಯಲ್ಲಿ ಕೂತು ಚಿಕ್ಕ ಕೆಲಸ ಮಾಡಿದ್ದಕ್ಕೆ ತುಂಬ ಲಾಭ ಬರುತ್ತೆ, ಅವರ ಅಕೌಂಟಿಗೆ ಬೀಳುತ್ತದೆ. ಆ ಅಕೌಂಟಿಗೆ ಬಿದ್ದದ್ದು ಕೂಡಲೇ 1 ರೂಪಾಯಿ ಕಟ್ಟಾಗಿ ನಿಮ್ಮ ಅಕೌಂಟಿಗೆ ಬೀಳುತ್ತೆ. ಒಬ್ಬೊಬ್ಬರದ್ದು 1 ರೂಪಾಯಿ ಅವ್ರಿಗೆ ಕೊಡೋದೇನೆ ತಾನಾಗಿ ಬೀಳ್ತಾ ಇದೆ ಅಂದ್ಕೊಳ್ಳಿ. ದಿನಕ್ಕೆಷ್ಟು ಬರುತ್ತೆ ನಿಮಗೆ? 125 ಕೋಟಿ ಬರುತ್ತೆ ಒಬ್ಬೊಬ್ಬರು 1 ರೂಪಾಯಿ ಕೊಟ್ರೆ. ಒಬ್ಬೊಬ್ಬರು 1 ರೂಪಾಯಿ ಕೊಟ್ರೆ ನಿಮ್ಗೆ ಬರೋ ದುಡ್ಡೆಷ್ಟು? 125 ಕೋಟಿ. ಹಾಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲರೂ ಕೊಟ್ರೆ ಅಕೌಂಟ್ ಜಾಮ್ ಆಗಿಬಿಡುತ್ತೆ. ಅದೇ ಹೇಳ್ತಾ ಇದ್ದಾರೆ, ಪೃಥ್ವೀ ಮಂಡಲೆ ಅಂತ ಕೊಡ್ತಾ ಇದ್ದಾರೆ. ಬರೇ ಇಂಡಿಯಾ ಈ ಫಾರಿನ್ನು ಇದು ಮಾತ್ರ ಅಲ್ಲ, ಇಡೀ ಭೂಮಂಡಲ ಅಂದ್ರೆ ಸಪ್ತದ್ವೀಪಗಳು, ಅಲ್ಲಲ್ಲಿರುವ ಎಲ್ಲಾ ಪ್ರಾಣಿಗಳು, ಯಾರ್ಯಾರ್ಯಾರಿದ್ದಾರೆ ಅವರೆಲ್ಲರೂ ಮಾಡಿದ ಪುಣ್ಯದಲ್ಲಿ ಚೂರು ಭಾಗ, ಒಬ್ಬೊಬ್ಬರು ಮಾಡಿದ ಪುಣ್ಯದಲ್ಲಿ ಚೂರು ಭಾಗ ನಮಗೆ ಅಕೌಂಟಿಗೆ ಬೀಳುತ್ತಂತೆ. ಅದೇ ಅದು ಬೀಳುತ್ತಲ್ಲಿ ಅವರವ್ರು ಮಾಡಿದ ಪುಣ್ಯ ನಮ್ಗೆ ಬರುತ್ತೆ ಅಂದ್ರೆ ಹೇಳ್ತಾರೆ. ಇಷ್ಟು ಇದರಲ್ಲಿ ಏನಿದೆ ತಿಳ್ಕೊಳ್ಳಿಕ್ಕೆ ಮೊದಲು ನಾನು ಹೇಳಿದ್ದು ಅರ್ಥ ಮಾಡಿಕೊಳ್ಳಿ, ಅವಾಗ ಸುಲಭ ಅರ್ಥ ಆಗುತ್ತೆ. ಇಲ್ಲ ಆ ಹೆಸರಿಗೂ ಒಳಗೆ ಹೇಳಿದ್ದಕ್ಕೂ ಸಂಬಂಧವೇ ಗೊತ್ತಾಗಲ್ಲ. ಏನು ಹೇಳಿದ್ದಾರೆ ಅಂದ್ರೆ, ದೇವರಿಗೆ ಅನ್ನ ಕೊಡುವುದನ್ನ ಚಿಂತನೆ ಮಾಡಿ. ದೇವರಿಗೆ ಅನ್ನ ಕೊಟ್ಟರೆ ನಮಗೆ ಸಿಗುತ್ತೆ. ದೇವರಿಗೆ ಅನ್ನ ಯಾವುದು ಅಂದ್ರೆ ಹೇಳ್ತಾರೆ, ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳೇನಿವೆ ಆ ಕರ್ಮಗಳನ್ನು ಭಗವಂತನಿಗೆ ಅನ್ನವೆಂದರ್ಪಣೆ ಮಾಡಬೇಕು. ಅನಿಲನೊಳಗಿರುವ ದೇವನಿಗೆ ಇದು ಅನ್ನವೆಂದರ್ಪಿಸು, ಸಪ್ತ ಅನ್ನ ಪ್ರಕರಣದಲ್ಲಿ ಹೇಳಿದ್ದಾರೆ. ಹಾಗಾದರೆ 3 ರೀತಿಯಾದ ಕರ್ಮಗಳನ್ನು ದೇವರಿಗೆ ಅರ್ಪಣೆ ಮಾಡುವುದೇ ಅನ್ನ ಅಂತಾದರೆ, ಆ ಅನ್ನ ಹೇಗೆ ಸಮರ್ಪಣೆ, ಯಾರು ಸಮರ್ಪಣೆ ಮಾಡುತ್ತಾರೆ ಏನು ಎಂಬುದು ನೋಡೋಣ. ನೋಡಿದರೆ ಇಡೀ ಭೂಮಂಡಲದಲ್ಲಿ ಎಲ್ಲರ ಕರ್ಮಗಳನ್ನು, ಅವರವರು ಮಾಡಿದ ಕರ್ಮಗಳನ್ನು ಸೆಳೆದು ದೇವರಿಗೆ ಅರ್ಪಣೆ ಮಾಡಲಿಕ್ಕೆ 4 ಜನರನ್ನಿಟ್ಟಿದ್ದಾರೆ. ಯಾರ್ಯಾರು ಅಂದರೆ, ಸೂರ್ಯ, ಚಂದ್ರ, ಅಗ್ನಿ, ವರುಣ ಅಂತ 4 ಜನ. ಕರ್ಮಗಳು ಹೊರಗೂ ಮಾಡುತ್ತೇವೆ, ಬೋಲ್ಟ್ ಹಾಕ್ಕೊಂಡು ಒಳಗೂ ಮಾಡುತ್ತೆ. ಒಳಗಿನ ಕರ್ಮ, ಹೊರಗಿನ ಕರ್ಮ ಅಂತ 2 ರೀತಿ ಇದೆ. ಅದಕ್ಕೆ ಅವರು 4 ರೂಪಗಳಿಂದ ಅಂದರೆ ಒಬ್ಬೊಬ್ಬರು 1 ರೂಪ ಪ್ರಕಾರ 4 ರೂಪ ಹೊರಗೆ, 4 ರೂಪ ನಮ್ಮ ಒಳಗೂ ಇಟ್ಟಿದ್ದಾರೆ. ಇಟ್ಟು ಏನು ಮಾಡ್ತಾ ಇದ್ದಾರೆ? ಆದಿತ್ಯ ಅಂತ ಸೂರ್ಯನಿಗೆ ಹೆಸರು. ಸೂರ್ಯನಿಗೆ ಆದಿತ್ಯ ಅಂತ ಯಾಕೆ ಹೆಸರು ಅಂದರೆ, ಪ್ರಾಣಿಕೃತ ಕರ್ಮ ಜಾತಂ ಆದಾಯ ಯಾತಿ. ಪ್ರಾಣಿಗಳು ಮಾಡಿದ ಕರ್ಮಗಳ ಗುಂಪನ್ನು ತೆಗೆದುಕೊಂಡು ಹೋಗ್ತಾರಾದ್ದರಿಂದ ಅವರಿಗೆ ಆದಿತ್ಯ ಅಂತ ಹೆಸರು. ಹಾಗಾದರೆ ಏನು ಮಾಡುತ್ತಾರೆ ಹೊರಗಿರುವ ಸೂರ್ಯ? ಅಂದರೆ ಇಲ್ಲಿ ಮಾತ್ರ ಅಲ್ಲ, ಇಡೀ ಭೂಮಂಡಲದಲ್ಲಿರುವಂತಹ ಎಲ್ಲ ಪ್ರಾಣಿಗಳು ಮಾಡಿದ ಕರ್ಮವನ್ನು ತೆಗೆದುಕೊಂಡು ಎಷ್ಟರ ಪರ್ಯಂತ, ಉದಯಿಸಿದಿಂದ ಅಸ್ತಮಯ ಪರ್ಯಂತ ಎಲ್ಲವನ್ನ ತೆಗೀತಾರೆ. ತೆಗೆದು ಅಸ್ತಮಯ ಆಗುವಾಗ ವಾಯುದೇವರ ರೂಪ ಹೊರಗೆ ನಿಂತಿರುತ್ತೆ, ವಾಯುದೇವರ ರೂಪದಲ್ಲಿ ತಾವು ಲಯ ಆಗ್ತಾರೆ ಎಲ್ಲರ ಕರ್ಮಗಳ ಜೊತೆಗೆ. ಎಲ್ಲರ ಕರ್ಮಗಳ ಜೊತೆಗೆ ತಾವು ವಾಯುದೇವರಲ್ಲಿ ಲಯ ಆಗ್ತಾರೆ ಅಂದರೆ ಅಧೀನ ಆಗ್ತಾರೆ, ಅರ್ಪಣೆ ಮಾಡುತ್ತಾರೆ ವಾಯುದೇವರಿಗೆ ತಾವು ಮಾಡಿದ ಕರ್ಮ ಜೊತೆಗೆ. ಹಾಗೆ ಇನ್ನೊಬ್ಬರು ಚಂದ್ರ, ಇಡೀ ರಾತ್ರಿ ಮಾಡಿದ ಎಲ್ಲ ಕರ್ಮಗಳು, ಪ್ರಾಣಿಗಳು ಮಾಡಿದ ಎಲ್ಲ ಕರ್ಮಗಳನ್ನು ತೆಗೆದುಕೊಂಡು ಆ ಕರ್ಮಗಳ ಸಹಿತ ಬೆಳಿಗ್ಗೆ ಆದ ಕೂಡಲೇ ವಾಯುದೇವರಲ್ಲಿ ಲಯ ಆಗ್ತಾರೆ. ಹಾ, ಇನ್ನಿಬ್ಬರಿದ್ದಾರೆ ಇಡೀ ಪ್ರಪಂಚದಲ್ಲಿ ನೀರಿಲ್ಲದ ಜಾಗೆಯಲ್ಲಿ ಎಲ್ಲ ಕಡೆ ಇದೆ, ಮರುಭೂಮಿಯಲ್ಲೂ ನೀರಿಟ್ಟಿದ್ದಾನೆ ಸ್ವಾಮಿ. ಎಲ್ಲ ಕಡೆ ನೀರಿದೆ. ನೀರಿಗ ಅಭಿಮಾನಿ ದೇವತೆಗಳು ಚಿಕ್ಕ ಕುಂಟೆ, ಆಕಳ ಕಾಲಿನ ಹೆಜ್ಜೆಯ ಗುರುತೇನಿದೆ ಅಲ್ಲಿರುವ ನೀರಿನಲ್ಲೂ ಅಭಿಮಾನಿಗಳು ನಿಂತಿರ್ತಾರೆ. ಪರ್ವತಾಭಿಮಾನಿಗಳು ನಿಂತಿರ್ತಾರೆ. ಕಲ್ಲಿನ ಗುಂಪು ಚಿಕ್ಕದಿದ್ರೆ ಅದೊಂದು ಚಿಕ್ಕ ಕುಂಪೆ ಅಂತಿದ್ರೆ ಅಲ್ಲೂ ಒಂದು ಅಭಿಮಾನಿ ನಿಂತಿರ್ತಾರೆ. ಈ ತರ ಹರಿಕಥಾಮೃತ ಸಾರದಲ್ಲಿ ವಿಸ್ತಾರ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಎಲ್ಲೆಲ್ಲಿ ನೀರು ನಿಂತಿದೆ ಅಲ್ಲಿ ವರುಣದೇವರು ಅವರ ಸೇವಕರು ನಿಂತು ಎಲ್ಲರೂ ಮಾಡುವ ಕರ್ಮಗಳನ್ನು ತೆಗೆದುಕೊಂಡು ಆ ನೀರು ಆವಿಯಾದ ಕೂಡಲೇ ವಾಯುದೇವರಲ್ಲಿ ಲಯ. ಹಾಗೆ ಅಗ್ನಿ ಇಲ್ಲದ ಜಾಗ ಎಲ್ಲಿ? ಅದು ಗ್ಯಾಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅಗ್ನಿ ಬರ್ತಾ ಇದೆಯಲ್ಲ. ಅಗ್ನಿ ದೇವರು ಇರ್ತಾರಲ್ಲ ಅಲ್ಲಿ, ಹಾ, ಅವರು ನಾವು ಆವಾಹನೆ ಮಾಡ್ದಂಗಿದ್ರು ಇರ್ತಾರೆ. ಅವರು ಎಲ್ಲರೂ ಮಾಡಿದ ಕರ್ಮಗಳನ್ನು ತೆಗೆದುಕೊಂಡು ಅಗ್ನಿ ಶಾಂತ ಆದ ಕೂಡಲೇ ವಾಯುದೇವರಲ್ಲ ಆಗ್ತಾರೆ. ಒಟ್ಟಾರೆ ಇವರೆಲ್ಲರೂ ಮಾಡಿದ್ದೇನಯ್ಯ ಅಂದರೆ ಎಲ್ಲರೂ ಮಾಡಿದ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳನ್ನು ಸಂಗ್ರಹ ಮಾಡಿ ವಾಯುದೇವರಿಗೆ ಅರ್ಪಿಸಿ ಆ ಸಂಗ್ರಹ ಮಾಡಿದ ತಮ್ಮ ಕರ್ಮವನ್ನು ವಾಯುದೇವರಿಗೆ ಅರ್ಪಣೆ ಮಾಡಿದರು. ತಾವು ವಾಯುದೇವರ ಅಧೀನಾದರು. ಹಾಗೆ ನಮ್ಮ ಒಳಗೆ ಪ್ರತಿಯೊಂದು ಪ್ರಾಣಿ ಒಳಗೆ ಸೂರ್ಯ ಇರ್ತಾನೆ, ಎಲ್ಲಿ? ಕಣ್ಣಿನಲ್ಲಿ. ಚಂದ್ರ ಇರ್ತಾನೆ, ಎಲ್ಲಿ? ಕಿವಿಯಲ್ಲಿ. ಹೌದಾ? ದಿಗ್ದೇವತೆಗಳು ಚಂದ್ರ ಇರ್ತಾರಲ್ಲಿ, ಚಂದ್ರ ಇರ್ತಾನೆ ಪ್ರಧಾನವಾಗಿ. ಚಂದ್ರ ನಂತರ ಸೂರ್ಯ, ಚಂದ್ರ, ಅಗ್ನಿ, ಅಗ್ನಿಯಲ್ಲಿರ್ತಾನೆ, ವಾಕ್ಯನಲ್ಲಿ ಅಗ್ನಿ. ಆದ ಮೇಲೆ ಇಲ್ಲಿ ಪ್ರತ್ಯೇಕ ಒಬ್ಬರು, ಯಾರು ಅಂದ್ರೆ ವರುಣ ಅಲ್ಲ, ವಿಶೇಷವಾಗಿ ಕಾಮ, ಮನೋಭಿಮಾನಿ ಕಾಮ. ಈ ನಾಲ್ಕು ಜನ ಇದ್ದುಕೊಂಡು ಎಲ್ಲರೂ ಒಳಗೊಳಗೆ ಮಾಡಿದ ಕರ್ಮಗಳನ್ನು ಒಳಗಿಂದೇ ವಾಯುದೇವರಿಗೆ ಕೊಡುತ್ತಾರೆ. ಈ ಒಳಗಿನ ನಾಲ್ಕು ಜನ ಅವರವರ ಕರ್ಮಗಳನ್ನು ತೆಗೆದುಕೊಂಡು ತಾವು ಒಳಗಿರುವ ವಾಯುದೇವರಲ್ಲಿ ಲಯ ಆಗ್ತಾರೆ. ಒಟ್ಟಾರೆ ಏನಾಯಿತು? ಒಳಗೆ ದೇವತೆಗಳ ನಾಲ್ಕು ರೂಪ, ಹೊರಗೆ ದೇವತೆಗಳ ನಾಲ್ಕು ರೂಪ. ಒಳಗೆ ವಾಯುದೇವರ ರೂಪ, ಹೊರಗೆ ವಾಯುದೇವರ ರೂಪ, ಸೇರಿದರೆ ಹತ್ತು. ಈ ಹತ್ತನ್ನ ನೋಡಿ, ಎಲ್ಲರ ಒಂದು ಮಗ, ಎಲ್ಲರ ಕರ್ಮಗಳನ್ನ ದೇವತೆಗಳು ತಗೊಂಡ್ರು, ಆ ದೇವತೆಗಳ ಕರ್ಮಗಳನ್ನ ಸಹಿತವಾಗಿ ಎಲ್ಲರ ಕರ್ಮಗಳನ್ನ ವಾಯುದೇವರು ತಗೊಂಡ್ರು. ವಾಯುದೇವರು ತಮ್ಮ ಕರ್ಮ ಸಹಿತವಾಗಿ ಎಲ್ಲರ ಸಹಿತವಾಗಿ ದೇವರಲ್ಲಿ ಲಯ ಆಗ್ತ, ಅಂದರೆ ದೇವರು ಎಲ್ಲರನ್ನು ನುಂಗಿ ಬಿಡ್ತಾ ಇದ್ದಾನೆ. ಏನಾಯಿತು ದೇವರಿಗೆ? ಅನ್ನ ಇಷ್ಟು ಚಿಂತನೆ ಮಾಡಿದ್ರೆ ಸಾಕಂತೆ. ಆದರೆ ನಾವು ಚಿಂತನೆ ಮಾಡಿದ್ದೇನು ಹೇಳಿ? ಸರಿಯಾಗಿ ನೋಡಿದರೆ ಇಡೀ ಭೂಮಂಡಲದಲ್ಲಿರುವ ಎಲ್ಲರ ಕರ್ಮಗಳನ್ನ ದೇವರಿಗೆ ದೇವತೆಗಳು ಅನ್ನ ಅಂತ ಕೊಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿದ್ರು. ಇಷ್ಟು ಮಾಡಿದ್ದಿಲ್ಲಿ ದೇವರಿಗೆ ಎಲ್ಲರೂ ಮಾಡಿದ ಕರ್ಮಗಳನ್ನ ಅನ್ನ ಅಂತ ದೇವತೆಗಳು ಕೊಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿ, ಆ ಚಿಂತನೆ ಮಾಡಿದ ಕರ್ಮ ಮಾಡಿದವಲ್ಲ ಅದನ್ನ ಕೃಷ್ಣ ಅರ್ಪಣೆ ಬಿಡ್ತಾ ಇದ್ದೀವಿ. ಸರಿಯಾಗಿರಲಿ, ಎಲ್ಲರೂ ಮಾಡಿದ ಕರ್ಮ ಕೃಷ್ಣಾರ್ಪಣೆ ಬಿಡ್ತಾ ಇಲ್ಲ, ಇಲ್ಲಿ ಚಿಂತನೆ ಕೃಷ್ಣಾರ್ಪಣೆ ಬಿಡ್ತಾ ಇದೆ. ಅದರಿಂದ ಏನಾಯಿತು ಅಂದರೆ ನೋಡಿ, ನಮಗೆ ಗೊತ್ತಿಲ್ಲದೇನೆ ಗೊತ್ತಿದ್ದು ತಿಳ್ಕೊಂಡೇ ಬಿಡಿ. ಏನಂತ, ಎಲ್ಲರ ಕರ್ಮ ದೇವರಿಗೆ ಅನ್ನ ಆಗ್ತಾ ಇದೆ ಅಂದರೆ ಅವರ ಕರ್ಮಗಳೆಲ್ಲ ಯಜ್ಞ ಆಗಿಬಿಡುತ್ತೆ. ಎಲ್ಲರ ಕರ್ಮ ಯಜ್ಞ ಆಗಿಬಿಡುತ್ತೆ, ದೇವತೆಗಳೇ ಮಾಡ್ತಾ ಇದ್ದಾರೆ, ನಾವು ಚಿಂತನೆ ಮಾಡಿದ್ವು ಅಲ್ಲ, ದೇವತೆಗಳೇ ಮಾಡ್ತಾರೆ, ನಾವು ಚಿಂತನೆ ಮಾಡಿದ ಏನು ಬರುತ್ತೆ ಅಂದರೆ ಇಷ್ಟೇ ಹೇಳುತ್ತಾರೆ. ನಾವು ಊಟ ಮಾಡುವ ಕಾಲಕ್ಕೆ ಪಂಕ್ತಿಯಲ್ಲಿ 1,000 ಜನ ಕೂತಿದ್ರು, ಊಟ ಮಾಡ್ತಾನೋ, ಹರಟೆ ಹೊಡಿತಾನೋ, ಏನೋ ಮಾಡ್ತಾ ಇದ್ರಲ್ಲ, ಊಟ ಮಾಡ್ತಾ ಇದ್ರು. ನಾವೊಬ್ಬರು ಕೂತಿದಾಗ ನಮ್ಮ ಊಟ ಸ್ವಾಮಿ ನಿನಗರ್ಪಿತ ಅಂತ ಮಾಡಿ ಯಜ್ಞವಯ್ಯ ಅಂತ ದೇವರಿಗೆ ಕೊಟ್ಟು ನಂತರ ಇವರೆಲ್ಲರೂ ಮಾಡುತ್ತಾ ಇರೋದು ಯಜ್ಞವೇನಯ್ಯ, ದಯವಿಟ್ಟು ಅಲ್ಲಲ್ಲಿರುವ ನೀನು ಸ್ವೀಕಾರ ಮಾಡುತ್ತಾ ಇದ್ದೀಯ, ಅಲ್ಲಲ್ಲಿರುವ ನೀನು ಸ್ವೀಕಾರ ಮಾಡುತ್ತಾ ಇದ್ದೀಯ, ಈ ಚಿಂತನೆ ನಿನಗರ್ಪಿತ ಹರಿಯೇ ಅಂದರೆ ಅವರವರು ಊಟ ಮಾಡಿದ್ದೆಲ್ಲ ಯಜ್ಞ ಆಗಿಬಿಡುತ್ತೆ. ಹಾಗೆ ಚಿಂತನೆ ಮಾಡಿದವರನ್ನು ಏನಂತ ಕರೀತಾರೆ ಅಂದರೆ ಪಂಕ್ತಿ ಪಾವನರು. ಅದಕ್ಕೆ ಪಂಕ್ತಿ ಪಾವನರೊಡಗೂಡಿ ಭೋಜನವ ಮಾಡು. ಪಂಕ್ತಿ ಪಾವನ ಹೇಗೆ ಮಾಡುತ್ತಾರೆ ಅಂದ್ರೆ ಸುಮ್ಮನೆ ಕೂತದ್ದಕ್ಕೆ ಪಾವನರಲ್ಲ, ಇಡೀ ಮಾತಾಡಿದ್ದು ಹರಟೆ ಹೊಡೆದದ್ದೆಲ್ಲ ಮಂತ್ರ ಆಯಿತು, ತಿಂದದ್ದೆಲ್ಲ ಯಜ್ಞ ಕರ್ಮ ಆಯಿತು, ತಿಂದ ಅನ್ನವೆಲ್ಲ ಆಹುತಿ ಆಯಿತು, ಅವರ ಪಕ್ಕದಲ್ಲಿ ಕೂತದ್ದಕ್ಕೆ ಸಾರ್ಥಕ ಆಯಿತು ಜನ್ಮ. ಮತ್ತೆ ಅಂಥವ್ರ ಪಕ್ಕದಲ್ಲಿ ಕೂತು ಊಟ ಮಾಡಬೇಕಾ, ಕಂಡವ್ರ ಪಕ್ಕದಲ್ಲಿ ಕೊಡಬೇಕಾ? ಹಾಗಾದರೆ ಸರಿ ಚೆನ್ನಾಗಿದೆ, ಅವರು ಯಾರು ಅಂತ ಕರ್ಕೊಂಡು ಬಂದು ಕೂಡಿಸಿಡೋಣ ಅಂದರು. ಗೊತ್ತಿಲ್ಲ, ಯಾಕೆ ನೀವೇ ಮಾಡಿ ಅಂದರು. ನೀವೇ ಚಿಂತನೆ ಮಾಡಿದ್ರಾಯ್ತಲ್ಲ, ನೀವೇ ಒಳಗೆ ದೇವರ ಚಿಂತನೆ ಮಾಡಿ ಸ್ವಾಮಿ ನೀನು ಯಜ್ಞ ಅನ್ನಿ, ಎಲ್ಲರೂ ಮಾಡೋದು ಯಜ್ಞ ಹರಿ ಅಂತ ಕೈ ಮುಗಿರಿ, ಆಯ್ತು ಎಲ್ಲರೂ ಮಾಡಿದ ಯಜ್ಞ ಆಗುತ್ತೆ. ಅಷ್ಟೇ ಅಲ್ಲ, ಅವರು ಮಾಡಿದ್ರಲ್ಲಿ ಚೂರು ಕಟ್ ಮಾಡಿ ದೇವರು ನಮ್ಗೆ ಹಾಕ್ತಾನೆ ಚಿಂತನೆ ಮಾಡಿದ್ದಕ್ಕೆ. ಬರಲ್ವಾ? ಯಾರೋ ಊಟ ಮಾಡಿ ಹೋದ್ರು ಗೋಮಯ ಹಸ್ತಿರಲ್ಲ, ಎಂಜಲು ತೆಗೆದು ಸುಮ್ಮನೆ ಹಸ್ತಿರ, ಪುಣ್ಯ ಬರುತ್ತೆ. ಎಲ್ಲಿಂದ ಬರುತ್ತೆ? ಅವ್ರು ಊಟ ಮಾಡಿ ಎದ್ದು ಹೋಗ್ತಾರಲ್ಲ ಅದರಿಂದೇ ಕಟ್ ಮಾಡಿ ಕೊಡ್ತಾನ ದೇವ. ಅವ್ರು ಊಟ ಮಾಡಿ ಹೋಗ್ತಾರಲ್ಲ ಅದರಲ್ಲೇ ಕತ್ತರಿಸಿ ಆ ಗೋಮಯ ಹಚ್ಚಿದ್ದಕ್ಕೆ ಯಜ್ಞದ ಶೇಷ ತಗೋ ಅಂತ ಕೊಡುತ್ತಾರೆ. ಅದು ನಿಮಗೆ ಬರ್ತಾ ಇರೋದು ಎಲ್ಲಿಂದೋ, ದೇವರೇ ಸಂಪಾದನೆ ಮಾಡಿ ಕೊಡೋದಲ್ಲ, ನಮ್ದೇ ನಮಗೆ ಕೊಡ್ತಾ ಇರ್ತಾನೆ, ಟ್ರಾನ್ಸ್ಫರ್ ಮಾಡ್ತಾ ಇರ್ತಾನೆ. ಅದರಿಂದ ಈ ರೀತಿ ಚಿಂತನೆ ಮಾಡಬೇಕು. ಇದನ್ನ ಭಿಕ್ಷಾಟನ ಪ್ರಕರಣ ಅಂದರು. ಏನದು? ಈ ಎಲ್ಲ ಜನರು ಮಾಡಿದಂತಹ ಕರ್ಮ ದೇವರಿಗೆ ಪೂರ್ಣ ಅನ್ನ. ಒಂದು ನಿಮಿಷ ಈ ಚಿಂತನೆ ಮಾಡುವಾಗ ಸಜ್ಜನರು ಮಾತ್ರ ಅಂತ ಅಲ್ಲ, ಪೃಥ್ವೀ ಮಂಡಲದಲ್ಲಿರತಕ್ಕಂಥ ಎಲ್ಲ ಪ್ರಾಣಿಗಳು, ಎಲ್ಲ ಪ್ರಾಣಿಗಳು ಮಾಡಿದ ಕರ್ಮಗಳನ್ನ ನಾವು ಕೊಡ್ತಾ ಇಲ್ಲ, ಇಲ್ಲಿ ದೇವತೆಗಳು ಕೊಡ್ತಾ ಇದ್ದಾರೆ ಅಂತ ಚಿಂತನೆ. ದೇವತೆಗಳು ಹೇಗೆ ಕೊಡ್ತಾ ಇದ್ದಾರೆ ಅಂದರೆ, ಸಜ್ಜನರಿಂದ ಕರ್ಮ ಮಾಡಿಸಿ ಅದನ್ನೂ ದೇವರಿಗೆ ಅನ್ನ ಅಂತ ಕೊಡ್ತಾ ಇದ್ದಾರೆ. ದುರ್ಜನರಿಂದ ಪಾಪ ಕರ್ಮ ಮಾಡಿಸಿ ಆ ಪಾಪ ಕರ್ಮದಲ್ಲಿರುವ ಭಗವದ್ ರೂಪಗಳು ಶುದ್ಧವೇ. ನೋಡಿ, ಪಾಪ ಕರ್ಮ ಅಶುದ್ಧ, ಪಾಪ ಫಲ ಅಶುದ್ಧ, ಅದರೊಳಗೆ ದೇವರ ರೂಪ ಇರಬೇಕಲ್ಲ, ಆ ರೂಪ ಶುದ್ಧ. ಪುಣ್ಯ ಕರ್ಮದಲ್ಲೂ ದೇವರ ರೂಪ ಶುದ್ಧ, ಪುಣ್ಯ ಫಲದಲ್ಲೂ ದೇವರ ರೂಪ ಶುದ್ಧ, ಪಾಪ ಕರ್ಮದಲ್ಲೂ ದೇವರ ರೂಪ ಶುದ್ಧ, ಪಾಪ ಫಲದಲ್ಲೂ ದೇವರ ರೂಪ ಶುದ್ಧ. ಆ ಶುದ್ಧವಾದ ದೇವರ ರೂಪಗಳನ್ನ ದೇವರಿಗೆ ಅನ್ನ ಅಂತ ಕೊಡತಾ ಇದ್ದಾರೆ. ಒಟ್ಟಾರೆ ಕರ್ಮ ಸಮರ್ಪಣ ಅಂದ್ರೆ ಏನು? ಇಲ್ಲ, ನಮಗ ಇಲ್ಲಿ ದೇವತೆಗಳು ಮಾಡುತ್ತಾ ಇದ್ದಾರೆ. ನಮಗೆ ಯಾವುದು ನಾವು ಚಿಂತನೆ ಮಾಡಿ ಕೃಷ್ಣಾರ್ಪಣೆ ಬಿಡಬೇಕೋ, ಇವಾಗ ನಮಗೆ ಹೇಳಿದ್ರು ದಾಸರಾಯರು, ಇಡೀ ಕಾನನ ಗ್ರಾಮಸ್ಥ ಪ್ರಾಣಿಗಳು ಮಾಡುವ ಕರ್ಮ ಕೃಷ್ಣಾರ್ಪಣೆ ಬಿಡು ಅಂದ್ರು. ಆ ಬಿಡುವ ಕಾಲಕ್ಕೆ ನಮ್ಮ ಅಧಿಕಾರ ಎಷ್ಟು? ಸಜ್ಜನದ ಮಾತ್ರ ಕೃಷ್ಣಾರ್ಪಣೆ ಬಿಡಲಿಕ್ಕೆ, ದುರ್ಜನದ ಕೃಷ್ಣಾರ್ಪಣೆ ಬಿಡುವ ಅಧಿಕಾರ ನಮಗಿಲ್ಲ. ಅದಕ್ಕೆ ಬ್ರಾಕೆಟ್ ಹಾಕೊಂಡು ಬಿಡಬೇಕಲ್ಲಿ. ದೇವತೆಗಳು ಎಲ್ಲ ಬಿಡುವ ಅಧಿಕಾರ ಇದೆ, ಇಲ್ಲಿ ನಾವು ಬಿಡುತ್ತಾ ಇಲ್ಲ, ದೇವತೆಗಳು ಬಿಡುತ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿ ಆ ಚಿಂತನೆ ಕೃಷ್ಣಾರ್ಪಣೆ ಬಿಡುತ್ತಾ ಇದೆ. ಅಷ್ಟು ಡಿಫರೆನ್ಸ್ ಇದೆ. ಎಲ್ಲ ಪೂರ್ತಿ ಚಾಪ್ಟರ್ ಕ್ಲೋಸ್ ಆಗುತ್ತೆ ಈ ಚಿಂತನೆ ಮಾಡೋ ಕಾಲಕ್ಕೆ. ಎಲ್ಲಾ ದುರ್ಜನರದ್ದು ಕೃಷ್ಣಾರ್ಪಣ ಅಂದ್ಬಿಟ್ರೆ ನಾವು ಎಲ್ಲ ಅಕೌಂಟಿಗೆ ಹಾಕ್ತಾನೆ ದೇವ. ಕುದುರೆ ಮಾಡುವ ಕೆಲಸ ಕುದುರೆ ಮಾಡಬೇಕು, ಕತ್ತೆ ಮಾಡುವ ಕೆಲಸ ಕತ್ತೆ ಮಾಡಿ ಅಷ್ಟೆ. ದೇವತೆಗಳು ಮಾಡುವ ಕೆಲಸ ನಾವು ಚಿಂತನೆ ಮಾಡಿ, ಚಿಂತನೆ ಮಾಡಿದ ಕರ್ಮ ಕೃಷ್ಣ ಅರ್ಪಣೆ ಬಿಡ್ತಾ ಇದ್ದೇವೆ ಇಲ್ಲಿ. ಆದ್ದರಿಂದ ಅದೆಲ್ಲವೂ ಅವರು ಮಾಡಿದ್ದಕ್ಕೆ ಚೂರು ಬಂತು. ಹೇಗೆ ವಾಯುದೇವರು ನಮ್ಮಲ್ಲಿ 21,600 ಶ್ವಾಸ ಮಂತ್ರದಲ್ಲಿ ಮಾಡಿದ್ದಾರೆ ಅವರು, ಕೃಷ್ಣಾರ್ಪಣೆ ಬಿಟ್ಟಿದ್ದಾರೆ, ನಾವು ಬಂದದ್ದು ನಮಗೆ ಚೂರು. ಹೇಗೆ ಅಂದ್ರೆ, ನಾನೇ ಮಾಡ್ತಾ ಇದ್ದೀನೋ, ಚಿಂತನೆ ಮಾಡಿದ್ಯಲ್ಲ ಚೂರು ತಗೋ ಅಂತ ಕೊಡ್ತಾರೆ ಚಿಂತನೆ ಮಾಡಿದ್ದಕ್ಕೆ. ಆದರೆ ಇನ್ನೊಬ್ಬರ ಕರ್ಮ ಅರ್ಪಣೆ ಮಾಡುವ ಅಧಿಕಾರ ನಮಗಿದೆಯಾ? ಇದೆ. ಎಲ್ಲೆಲ್ಲಿದೆ ಅದು ಚೆನ್ನಾಗಿ ತಿಳ್ಕೋಬೇಕು. ಬಾರ್ಡರ್ ಎಲ್ಲೆಲ್ಲಿ ಬೇರೆ ಪ್ರಾಣಿಗಳಿವೆ, ಕಾನನ ಗ್ರಾಮಸ್ಥ ಪ್ರಾಣಿಗಳು, ಅದನ್ನರ್ಪಣೆ ಮಾಡಿ. ಇನ್ನ ನಮ್ಮ ಕೆಳಗಿನ ನಮ್ಮ ಅಧೀನದಲ್ಲಿರುವ ಮಕ್ಕಳು, ಹೆಂಡತಿ ಮಕ್ಕಳು, ಅವರದ್ದು ಅರ್ಪಣೆ ಮಾಡಿ. ಹೆಂಡತಿ ಗಂಡನದ್ದು ಅರ್ಪಣೆ ಮಾಡಲಿಕ್ಕಿಲ್ಲ, ಗಂಡ ಹೆಂಡತಿ ಮಾಡ್ಲಿಕ್ಕುಂಟು. ಗಂಡ ಹೆಂಡತಿ ಮಕ್ಕಳು ತನ್ನ ಸೇವಕರು ಇವರೆಲ್ಲರ ಕರ್ಮ ಅರ್ಪಣೆ ಮಾಡ್ಲಿಕ್ಕಿದೆ. ಅದು ರಾಯರೇ ಹೇಳಿಕೊಡ್ತಾರೆ, ಕಷ್ಟ ಹೇಳಿಕೊಡ್ತಾರೆ. ನನ್ನದು ಹೇಳ್ತಾರೆ, ಆಜ್ಞಾಕಾರಿ ಬಿಹಿ ವಿದ್ಯಾ ಸಂಬಂಧಿ ಬಿಹಿ ದೇಹ ಸಂಬಂಧಿಶ್ಚ. ನನ್ನ ದೇಹ ಸಂಬಂಧಿಗಳು ಯಾರ್ಯಾರಿದ್ದಾರೆ, ಅದರಲ್ಲೂ ಕೂಡ ಬ್ರಾಕೆಟ್ ಏನದು, ಯಾರಿಗಾರಿಗೆ ಅರ್ಪಣೆ ಮಾಡಿಕೊಳ್ಳುವ ತಾಕತ್ತಿಲ್ಲ, ಅವರದ್ದೆಲ್ಲ ಕೃಷ್ಣ ಅರ್ಪಣೆ.
ಬಿಡುವ ಅಧಿಕಾರ ಇದೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಪಕ್ಕ ಮನೆಯಲ್ಲಿ ಯಾರೋ ಕೂತು ಸಂಧ್ಯಾದನ ಮಾಡ್ತಾ ಇದ್ದಾರೆ, ಕೃಷ್ಣಾರ್ಪಣೆ ಬಿಡಬೇಡಿ, ಯಾಕೆ ಅವರೇ ಬಿಡ್ತಾರೆ. ಆದ ಕಾರಣ ಎಲ್ಲೆಲ್ಲಿ ನಮ್ಮ ವ್ಯಾಪ್ತಿ ಇದೆ ಅವರದ್ದೆಲ್ಲ ಬಿಡಬಹುದು. ಎಷ್ಟೆಷ್ಟಿದೆ? ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ, ನೀವೇ ಕೃಷ್ಣಾರ್ಪಣೆ ಬಿಡಿ, ಅಡ್ಡಿ ಇಲ್ಲ. ಗಂಡ ಮಾಡ್ತಾ ಇದ್ದಾನೆ ಸಂಧ್ಯಾ ವಂದನ, ಅಥವಾ ಗಂಡ ಮಾಡ್ತಾ ಇದ್ದಾರೆ ಏನು ದೇವರ ಪೂಜಾ, ಅಲ್ಲಿ ರೂಪಗಳ ಚಿಂತನೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಮೆಕ್ಯಾನಿಕಲ್ ಮಾಡ್ತಾ ಇದ್ದಾರೆ, ನಿಮಗೇನೋ ಎಲ್ಲ ಗೊತ್ತು, ನೀವು ಮಾಡ್ಲಿಕ್ಕಿಲ್ಲ, ಅವ್ರು ಮಾಡ್ತಾ ಇಲ್ಲ. ಏನ್ ಮಾಡ್ಬೇಕು? ಚಿಂತನೆ ಮಾಡಿ. ಅಲ್ಲಲ್ಲಿ ಆಯಾ ರೂಪಗಳು ಅಲ್ಲಲ್ಲಿ ಸೇರುತ್ತಾ ಇವೆ. ಇಷ್ಟೆಲ್ಲ ಅನುಸಂಧಾನ ಮಾಡಿ ಅವರಲ್ಲಿ ದೇವತೆಗಳು ನಿಂತು ಕೃಷ್ಣಾರ್ಪಣೆ ಬಿಡುತ್ತಾ ಇದ್ದಾರಯ್ಯ ಅಂತ ನಿಮ್ಮ ಚಿಂತನೆ ಕೃಷ್ಣಾರ್ಪಣೆ ಬಿಡಿ. ಮನೆಯವರು ದೇವರ ಪೂಜೆ ಮಾಡ್ತಾ ಇದ್ದಾರೆ, ಗಂಧ ದೇವರಿಗಿಟ್ಟು ಸಾಲಿಗ್ರಾಮಕ್ಕೆ, ಗಂಧದೊಳಗೆ 403 ಸುಮೂರ್ತಿಗಳು ಗಂಧದೊಳಗೆ ಇರುತ್ತಿವು. ಅವರೇನೋ ಆಫೀಸಿಗೆ ಅರ್ಜೆಂಟಾಗಿ ಹೋಗ್ತಾ ಇದ್ದಾರೆ, ಗಂಧ ಇಟ್ಟರೆ ಸಾಕಾಗಿದೆ ಅವರಿಗೆ. 403 ಸುಮೂರ್ತಿಗಳು ಇಲ್ಲ, ಅವ್ರು ಕಾಣಿಸೋದೇ ಆಫೀಸರ್ ಅಮೂರ್ತಿ. ಆದ್ದರಿಂದ ಅವರು ದೇವರ ಮೂರ್ತಿ ಚಿಂತನೆ ಮಾಡಲ್ಲ, ಅವಸರ ಓಡ್ತಾ ಇರ್ತಾರಪ್ಪ ಅವರು. ನಿಮ್ದೇನಾಯ್ತು ಮಾಡಿ, 403 ಸುಮೂರ್ತಿಗಳು ಸೇರತಾ ಇವೆ ಅಂತ ಚಿಂತನೆ ಮಾಡಿ. ಚಿಂತನೆ ಮಾಡಿದ್ದು ಕೃಷ್ಣಾರ್ಪಣೆ ಬಿಡಿ. ಆ ಗಂಧ ಕೃಷ್ಣಾರ್ಪಣೆ ಅನ್ನಬೇಡಿ, ಅಧಿಕಾರ ನಿಮ್ಗಿಲ್ಲ. ಗಂಧ ಅವರೇ ಕೃಷ್ಣಾರ್ಪಣೆ ಅಂತಾರೆ, ಅವರ ತರಪಿಂದ ಗಂಡನೊಳಗಿರುವ ದೇವತೆಗಳಂತಾರೆ. ಆದರೆ ಹಾಗೆ ದೇವತೆಗಳು ಕೃಷ್ಣಾರ್ಪಣೆ ಬಿಡುತ್ತಾರೆ ಅಂತ ನೀವು ಚಿಂತನೆ ಮಾಡಿದರಲ್ಲ, ಚಿಂತನೆ ಮಾಡಿದ್ದು ಕೃಷ್ಣಾರ್ಪಣೆ ಬಿಡಿ. ಕೂದಲೆಳೆ ಡಿಫರೆನ್ಸ್, ಕೂದಲೆಳೆ ಈ ರೀತಿಯಲ್ಲಿ ಇದೆಲ್ಲ ನೀವು ಮಾಡಬಹುದು. ಏನು ಶ್ರಾದ್ದ ಮಾಡುವ ಕಾಲಕ್ಕೆ ದೇವತೆಗಳನ್ನು ಆವಾಹನ ಮಾಡಿರ್ತಾರೆ, ಪಾಪ ಕೂತಿರ್ತಾರೆ, ಲೌಕಿಕರು ಹೋಗಿರ್ತಾರೆ ಬಂದಿರ್ತಾರೆ, ಶ್ರಾದ್ದದಲ್ಲಿ ಏನು ಕೂಡಿಸ್ಬೇಕು ಏನು ಮಾಡಬೇಕೋ ಗೊತ್ತಿಲ್ಲ, ನಿಮ್ಗೆ ಟೈಮ್ ಇದೆ, ಹರಿಕಥಾನುಸಾರ ಕಲ್ತ್ಕೊಂಡಿರಾ ಎಲ್ಲ ಆಯಿತು. ಶ್ರಾದ್ದದಲ್ಲಿ ಬಳಸಿದ ಪದಾರ್ಥದಲ್ಲಿ ಹೇಳಿದ ಮಂತ್ರಗಳಲ್ಲಿ ತಂತ್ರಗಳಲ್ಲಿ ಭಗವದ್ ರೂಪಗಳು ದರ್ಭೆಯಲ್ಲಿ ಎಳ್ಳಿನಲ್ಲಿ ಅಕ್ಕಿಯಲ್ಲಿ ಜೇನುತುಪ್ಪ ಏನು ಬಳಸ್ತಾರೆ ಎಲ್ಲದರಲ್ಲೂ ಕೂಡ ದೇವರ ರೂಪಗಳು ಹುಟ್ಟಿ ಹುಟ್ಟಿ ಬರ್ತಾ ಇವೆ. ಆ ರೂಪಗಳನ್ನ ಅಲ್ಲಿರುವ ದೇವರಿಗೆ ಅರ್ಪಣೆ ಮಾಡುವುದೇ ಶ್ರಾದ್ದ, ಅದು ಮಾಡ್ತಾ ಇಲ್ಲ ಅವರು, ಎಲ್ಲ ಮಾಡ್ತಾ ಇದ್ದಾರೆ. ಸರಿ ಆಯ್ತು, ನಾವು ಒಂದು ಹೇಳಿದೆ ಅಷ್ಟೇ, ಮಿಕ್ಕದ ನೀವು ಸೇರಿಸ್ಕೊಳ್ಳಿ. ನಾನು ಒಂದು ಹೇಳಿದೆ, ಮಿಕ್ಕದ ನೀವು ಸೇರಿಸಿ, ಎಲ್ಲೆಲ್ಲಿ ದೇವರ ರೂಪ ಚಿಂತನೆ ಮಾಡಬೇಕು ಎಲ್ಲ ಮಾಡ್ತಾ ಬನ್ನಿ. ಆದರೆ ಯಾರು ಅದನ್ನ ಕೃಷ್ಣಾರ್ಪಣೆ ಬಿಡಬೇಕು, ಗಂಡ ಶ್ರಾದ್ದ ಮಾಡ್ತಾ ಇದ್ದಾರೆ ಅವರು ಕೃಷ್ಣಾರ್ಪಣೆ ಬಿಡಬೇಕು, ನೀವು ಕೃಷ್ಣಾರ್ಪಣೆ ಅನ್ನಬೇಡಿ. ಅವರಲ್ಲಿ ದೇವತೆಗಳು ನಿಂತು ಕೃಷ್ಣಾರ್ಪಣೆ ಬಿಡಿಸ್ತಾ ಇದ್ದಾರೆ ಅಂತ ತಿಳಿದು ಈ ಚಿಂತನೆ ಮಾಡಿದ್ದನ್ನ ಕೃಷ್ಣಾರ್ಪಣೆ ಬಿಡಿ. ಅವಾಗ ಏನಾಯಿತು, ಅವರು ಗೊತ್ತಿಲ್ಲದೆ ಮಾಡಿದ್ದು ಕೂಡ ಶ್ರಾದ್ದ ಪೂರ್ಣ ಆಗಿಬಿಡುತ್ತೆ. ಈ ಚಿಂತನೆ ನಾವು ಎಲ್ಲ ಕಡೆ ಮಾಡಬಹುದು, ಎಲ್ಲ ಕಡೆ ಮಾಡಬಹುದು, ಯಾರು ಯಾರು ಮಾಡುತ್ತಾ ಇದ್ರು ಅಲ್ಲಿ ಮಾಡಬಹುದು. ಸ್ವಾಮಿಗಳನ್ನು ಬಿಟ್ಟು ಅವರೇ ಮಾಡ್ತಾರೆ, ಆದ್ದರಿಂದ ಸ್ವಾಮಿಗಳು ಮಾಡ್ತಾರೆ ಕೃಷ್ಣಾರ್ಪಣ ಅನ್ನಬೇಡಿ. ಈ ರೀತಿ ಕೃಷ್ಣಾರ್ಪಣ ಅಲ್ಲಿ ಅಧಿಕಾರ ಇಲ್ಲ. ಹೇಗೆ ಅಲ್ಲಿ ಶ್ರೀಗಳವರು ಮಾಡುತ್ತಾ ಇದ್ದಾರೆ, ಅಲ್ಲಲ್ಲಿ ಭಗವತ್ ರೂಪಗಳಲ್ಲಿ ಸೇರುತ್ತಾ ಇವೆ, ಅದ್ಭುತವಾದ ಪೂಜೆ ಆಗ್ತಾ ಇದೆ, ಅಲ್ಲಿರುವ ರೂಪಗಳಿಗೆ ನಮೋ ನಮಃ ಅಂದ್ಬಿಡಿ, ನಾವು ಉದ್ಧಾರ ಆಗ್ತೇವೆ. ಅವರನ್ನೇನು ಮಾಡೋಲ್ಲ, ನಾವು ಉದ್ಧಾರ ಆಗ್ತೇವೆ. ಈ ತರ ಸರ್ವತ್ರ ದಾಸರಾಯ ಹೇಳುತ್ತಾರೆ. ಆ ತಂಟೆಗೆ ಹೋಗ್ಬೇಡಿ, ಅಲ್ಲಿ ಅವರು ಮಾಡ್ತಾ ಇದ್ದಾರೆ, ಅಲ್ಲಿ ಭಗವದ್ ರೂಪಗಳನ್ನ ಸ್ವಾಮಿಗಳೇ ಕೃಷ್ಣಾರ್ಪಣೆ ಬಿಡ್ತಾ ಇದ್ದಾರೆ. ಆ ಬಿಟ್ಟಂತ ರೂಪಗಳಿಗೂ ಸ್ವಾಮಿಗಳಿಗೂ ಎಲ್ಲರಿಗೂ ಒಂದು ನಮಸ್ಕಾರ ಮಾಡಿಬಿಡಿ, ಚಿಂತನೆ ಮಾಡಿ, ಸಾಕಲ್ಲಿ ಮುಗಿದೋಯ್ತು, ಮಾಡಲೇಬೇಕಲ್ಲಿ. ಅಲ್ಲಿ ಸ್ವಾಮಿಗಳು ಪೂಜೆ ಮಾಡುವ ಕಾಲಕ್ಕೆ ಪದಾರ್ಥಗಳಲ್ಲಿ, ಆರತಿಯಲ್ಲಿ, ದೇವರಲ್ಲಿ, ಎಲ್ಲ ಕಡೆ ಮಂತ್ರಗಳಲ್ಲಿ, ತಂತ್ರಗಳಲ್ಲಿ ದೇವರ ರೂಪ ಚಿಂತನೆ ಮಾಡಬೇಕಾ ಇಲ್ಲವಾ ಅಂದ್ರೆ ಮಾಡಬೇಕು, ಮಾಡಿ ನಮಸ್ಕಾರ ಮಾಡ್ಲಿಕ್ಕೆ ಅಧಿಕಾರ ಇದೆ, ಕೃಷ್ಣಾರ್ಪಣ ಅವ್ರು ಬಿಡ್ತಾರೆ. ಆದ್ದರಿಂದ ಇಷ್ಟು ಕರ್ಮ ಸಮರ್ಪಣ ಇಷ್ಟು ಆದಮೇಲೆ ನಮ್ಮ ಅಧಿಕಾರ ಇಷ್ಟು, ದೇವತೆಗಳು ಇವರಿಗಿಂತ ದೊಡ್ಡವರು, ಅವರವರು ಏನನ್ನು ಮಾಡಿಕೊಳ್ಳಿ, ನಮ್ ಬೇಕಾಗಿಲ್ಲ. ಸ್ವಾಮಿಗಳ ಪರ್ಯಂತ ಬಂದಾಗ ಅಲ್ಲಿ ದೇವತೆಗಳು ಅರ್ಪಣೆ ಮಾಡ್ತಾ ಇದ್ದಾರೆ ಎಂಬ ಚಿಂತನೆ ಬೇಡ. ಸ್ವಾಮಿಗಳಿಗೆ ಎಲ್ಲ ಗೊತ್ತಿರುತ್ತೆ, ಅವರೇ ಮಾಡ್ತಾ ಇರ್ತಾರೆ, ಅವರಿಂದ ಮಾಡಿಸೋದು ದೇವತೆಗಳು ಎಲ್ಲ ಅರ್ಥ ಸಿದ್ಧ. ಅಲ್ಲಿ ಎಷ್ಟು ಸ್ವಾಮಿಗಳು ಮಾಡೋ ಕಾಲಕ್ಕೆ ಚಿಂತನೆ ಮಾಡಲೇಬೇಕು, ಮಾಡಿ ಅಲ್ಲಿರೋ ಭಗವತ್ ರೂಪಗಳಿಗೆ ಕೈ ಮುಗಿಯೋದೊಂದೇ ನಮ್ಮ ಕರ್ತವ್ಯ ಅಷ್ಟೇ. ಅಲ್ಲಿ ರೂಪಗಳು ದೇವತೆಗಳು ಕೊಡ್ತಾ ಇದ್ದಾರೆ ಎಂಬ ಚಿಂತನೆ ಮಾಡಿ ಆ ಚಿಂತನೆ ಅರ್ಪಣೆ ಮಾಡೋದು ಬೇಡ. ಯಾಕೆ ಅವರೇ ಅರ್ಪಣೆ ಮಾಡ್ತಾರೆ ಅದರಿಂದ. ಯಾಕೆ ಇದು ನಿಮಗೆ ದಿನಾಗೂ ಸ್ವಾಮಿಗಳು ಬರ್ತಾನೆ ಇರ್ತಾರೆ, ಅಲ್ಲಿ ಚಿಂತನೆ ಮಾಡಬೇಕಾ ಬೇಡ ಅಂತ ಕ್ವಶನ್, ಅರ್ಪಣೆ ಮಾಡಬೇಕಾ ಇಲ್ಲವ, ಈ ಥರ ಮಾಡಬೇಕಾ ಅಂತ ಅದರಲ್ಲೂ ಮತ್ತು ಹೇಳಿಕೊಟ್ಟೆ. ಸರಿಯಾಗಿ ಅಲ್ಲಿರೋ ಭಗವದ್ ರೂಪಗಳು ಏನೇನು ಪ್ರಕಟ ಆಗ್ತಾ ಇರುತ್ತೆ, ಕೈ ಮುಗಿದು ನಮಸ್ಕಾರ ಮಾಡಿ ಅವರ ಮೂಲಕ ಭಗವಂತನ ಪೂಜೆ ಆಗ್ತಾ ಇದೆ ಅಂತ ಚಿಂತನೆ ಮಾಡಿದ್ರು
ಸಾಕು.
ಮಾಮೂಲಾಗಿ ಎಲ್ಲರದ್ದು ಮಾಡುವಾಗ ದೇವತೆಗಳು ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ದೇವತೆಗಳು ಮಾಡಿದ ಕರ್ಮ ನಾವು ಚಿಂತನೆ ಮಾಡಲಿಕ್ಕಿಲ್ಲ, ಅವರು ಎಲ್ಲರದ್ದು ಮಾಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿ ನಾವು ಮಾಡಿದ ಚಿಂತನೆ ಅರ್ಪಣೆ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಸರಿ, ಯಾಕಿಷ್ಟು ಬಂತು ಅಂದರೆ ಅರ್ಪಣೆ ಕುರಿತು ಇಷ್ಟು ಹೇಳಿದ್ದಾರೆ. ಆವಾಗ ಒಂದು ಕ್ವಶನ್ ಬರುತ್ತಲ್ಲ, ಇಷ್ಟು ತಿಳ್ಕೋಬೇಕಾ ನಾವು ಅಂತ. ಇಷ್ಟು ಕಾಲ ನಮ್ಮ ಪಾಡಿಗೆ ನಾವು ಇದ್ದು ಏನೋ ಒಂದು ಗಂಟೆ ಪ್ರವಚನ ಕೇಳಿ ಹೋಗ್ತಾ ಇದ್ವು, ಇದೆಲ್ಲ ಚಿಂತನೆ ಮಾಡಬೇಕಾ ಅಂದರೆ ಮಾಡಲೇಬೇಕಾ. ಏನು ನಿಮ್ಗೆ ಅಂಥದ್ದೇನು ಗಂಟೆ ಹೋಗೋದೇನು ಕೊಟ್ಟಿಲ್ಲ, ಅಲ್ಲಲ್ಲಿ ಭಗವದ್ ರೂಪರ ಸ್ಮರಣೆ ಮಾಡಿ ನಿನ್ನ ಪೂಜಾ ಆಗ್ತಿದೆ ಹರಿಯೇ ಅಂತ ಕೈ ಮುಗಿಲಿಕ್ಕೆ ನಮ್ಮ ಗಂಟೆನು ಹೋಯ್ತಪ್ಪ. ಎಷ್ಟು ಪುಣ್ಯ ಬರುತ್ತೆ ಅಂದರೆ ನೀವು ಇಡೀ ಜೀವನ ಹಗಲು ರಾತ್ರಿ ಭಕ್ತಿ ಮಾಡಿದರೂ ಬರಲ್ಲ, ಗೋಪದ್ಮ ಹಾಕಿದ್ರು ಬರಲ್ಲ, ಉರುಳಾಡಿದ್ರು ಬರಲ್ಲ. ಇಷ್ಟು ಪುಣ್ಯ ಅದ್ಭುತವಾಗಿ ಬರೋ ಕಾಲಕ್ಕೆ ಮತ್ತೆ ಯಾಕ್ರಿ ಮಾಡಬಾರದು? ಒಣ ಮೈ ಕಷ್ಟಪಡ್ತೀರಾ, ಅದು ಮಾಡಿದೆ, ಇದು ಕುಟ್ಟಿದೆ, ಇದು ಬೀಸಿದೆ, ಇದೇ ಮಾಡ್ತಾ ಇರ್ತೀರಾ. ಈ ಚಿಂತನೆ ಮಾಡಿ ಅದ್ಭುತವಾದ ಫಲ ಬರುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆ ಪಂಕ್ತಿಗಳನ್ನು ವಿಶೇಷವಾಗಿ ನೋಡಿದಾಗ ವಾಯುದೇವರು ಹೊರಗಿರತಕ್ಕಂಥ ನಾಲ್ಕು ಜನ ದೇವತೆಗಳನ್ನು ನುಂಗಿದು ಕರ್ಮ ಸಹಿತವಾಗಿ ಸ್ವೀಕಾರ ಅಂದರೆ ಲಯ ಮಾಡಿಕೊಂಡರು, ಒಳಗಿರುವ ದೇವತೆಗಳನ್ನು ನುಂಗಿದರು. ಆ ನುಂಗೋದರಿಂದ ಅಂದರೆ ಅವರನ್ನು ತಮ್ಮ ಅಧೀನ ಮಾಡಿಕೊಂಡದ್ದರಿಂದ ಅವರಿಗೆ ಸಂಹರ್ತೃತ್ವ ಆಗ ಎಲ್ಲರನ್ನ ತಮ್ಮ ಹತ್ತಿರ ಇಟ್ಕೊಂಡದ್ದರಿಂದ ಅವರಿಗೆ ಸಂವರ್ಗ ಅಂತ ಹೆಸರು ವಾಯುದೇವರಿಗೆ. ವಾಯುದೇವರನ್ನೇ ನುಂಗಿ ಬಿಡುವುದರಿಂದ ಎಲ್ಲ ಕರ್ಮ ಸಹಿತವಾಗಿ ದೇವರಿಗೆ ಪ್ರಧಾನವಾಗಿ ಸಂವರ್ಗ ಅಂತ ಹೆಸರು. ಇಷ್ಟೆಲ್ಲ ಚಿಂತನೆ ಒಂದು ಶಬ್ದದಲ್ಲಿ ಬಂತ, ಸಂವರ್ಗ ಅಂದುಕೊಳ್ಳೆ ಎಲ್ಲ ಚಿಂತನೆ ಬಂತು, ಶಾರ್ಟ್ ಕಟ್ಟಲ್ಲೇ ಎಲ್ಲ ಚಿಂತನೆ ಬಂತು. ಒಂದು ಸಲ ನುಡಿದರೆ ಸಾಕಂತೆ ಭಗವಂತ ಪ್ರೀತನಾಗ್ತಾನೆ ಎಂಬಲ್ಲಿಗೆ ಭಿಕ್ಷಾಟನ ಪ್ರಕರಣ ಪೂರ್ತಿ ಆಯಿತು. ನಂತರ ಪ್ರಧಾನವಾದ ದೇವರು ಭಿಕ್ಷ ಬೇಡಿದ್ದು, ದೇವರಿಗೆ ಭಿಕ್ಷೆ ಹಾಕಿದ್ಯಾರು? ಜೀವರಾಶಿಗಳು. ಜೀವರಾಶಿಗಳು ತಮ್ಮ ಕರ್ಮವೆಂಬ ಅನ್ನವನ್ನ ದೇವರಿಗೆ ದೇವತೆಗಳ ಮೂಲಕ ಭಿಕ್ಷ ಕೊಟ್ಟರು. ದೇವರಿಗೆ ಊಟದ ಪ್ರಕರಣ, ದೇವರಿಗೆ ಅನ್ನ ಬಂತು ಅಂತ ಚಿಂತನೆ ಮಾಡಿದರೆ ನಮಗೆ ಅನ್ನ ಕಡಿಮೆ ಆಗಲ್ಲ. ಎರಡು ರೀತಿಯ ಅನ್ನ, ಒಂದು ಒಳಗಿನ ಅನ್ನ, ಒಂದು ಹೊರಗಿನ ಅನ್ನ, ಎರಡು ಕಡಿಮೆ ಆಗಲ್ಲ. ಸಪ್ತಾನ್ನ ಪ್ರಕರಣಕ್ಕೆ ಮೀರಿದ್ದು ಶ್ರೀಕೃಷ್ಣ ಅರ್ಪಣ.
ಅವರು ಮಾಡಿದ್ದಾರೆ ಹೀಗೆ ಅಂತ ಚಿಂತನೆ ಮಾಡಿ ಈ ಚಿಂತನೆಯೇ ಸುಸ್ತಾಪನೆ ಮಾಡಿ ಅವರು ಮಾಡಿದ್ದನ್ನು ಸುಸ್ತಾಪನೆ ಮಾಡ್ತಾರೆ. ಚಿಂತನೆ ಮಾಡಿ ನೀವು ಚಿಂತನೆ ಮಾಡಿದ್ದನ್ನು